सिद्धिभ्यः
ॐ नमः सिद्धिभ्यः
ॐ नमः सिद्धिभ्यः
ॐ नमः सिद्धिभ्यः
नमो अरिहन्ताणं
नमो अरिहन्ताणं
नमो सिद्धाणं
नमो सिद्धाणं
नमो आयिर्याणं
नमो आयिर्याणं
नमो वज्झायाणं
नमो वज्झायाणं
नमो लोये सौवसाहूणं
नमो लोये सौवसाहूणं
एषो पञ्च नमो यारो
एषो पञ्च नमो यारो
सौवपावपणासनो
सौवपावपणासनो
मङ्गलानं च सव्येषिं
मङ्गलानं च सव्येषिं
परमं हवै मङ्गलम्
पढमं
हवै मंगलम पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಯಾರನ್ನು ಸಾಧು ಪರಮಿಷ್ಠಿಗಳೆಂದು ಕರೆಯುತ್ತಾರೆ? ಎಲ್ಲ ತರದ ಆರಂಭ ಪರಿಗ್ರಹರಹಿತರಾಗಿ ಪೂರ್ಣ ನಗ್ನ ಮುದ್ರೆಯನ್ನು ಧಾರಣೆ ಮಾಡಿ ರತ್ನತ್ರಯದ ಅಭ್ಯಾಸವನ್ನು ಮಾಡುವ ಮುನಿಗಳನ್ನೇ ಸಾಧು ಪರಮಿಷ್ಠಿಗಳೆನ್ನುತ್ತಾರೆ. ರತ್ನತ್ರಯವನ್ನು ಪಾಲಿಸುವವರೇ ಸಾಧುಗಳು. ಸಮ್ಯಕ್ತ್ವ ಮತ್ತು ಜ್ಞಾನ ಇವೆರಡೂ ಇಲ್ಲದಂತಹ ಚಾರಿತ್ರ, ಕರ್ಮಗಳ ಸಂವರ ಮತ್ತು ನಿರ್ಜರಿಗೆ ಕಾರಣ ಅಲ್ಲ. ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಎರಡೂ ಇಲ್ಲದಂತಹ ಚಾರಿತ್ರ ಸಮ್ಯಕ್ ಚಾರಿತ್ರ ಅಲ್ಲ ಮತ್ತು ಕರ್ಮಗಳ ನಿರ್ಜರಿಗೆ ಕಾರಣವೂ ಅಲ್ಲ. ಅದಕ್ಕಾಗಿ ಸಮ್ಯಕ್ತ್ವ ಮತ್ತು ಜ್ಞಾನಕ್ಕೆ ಮೂಲದಲ್ಲಿ ಬೆಲೆ ಕೊಡಬೇಕಾಯಿತು. ಮುನಿಗಳ ಬದುಕಿನಲ್ಲಿ ಸಮ್ಯಕ್ ದರ್ಶನ ಬೇಕು. ಸಮ್ಯಕ್ ದರ್ಶನ ಇದ್ದಲ್ಲಿ ಸಮ್ಯಕ್ ಜ್ಞಾನ ನಿಯಮದಿಂದ ಇದ್ದೇ ಇರುತ್ತದೆ. ಚಾರಿತ್ರ 13 ಪ್ರಕಾರದ್ದು. ಮುನಿಗಳ ಚಾರಿತ್ರ, ಮುನಿಗಳ ಚಾರಿತ್ರಕ್ಕೆ ಭೇದಗಳು ಎಷ್ಟು? 13. ಯಾವ ತರ ಹೇಳಬೇಕು ಅದನ್ನು? 5 ಮಹಾವ್ರತಗಳು, 5 ಸಮಿತಿಗಳು, 3 ಗುಪ್ತಿಗಳು. 5 ಮಹಾವ್ರತಗಳು, 5 ಸಮಿತಿಗಳು, 3 ಗುಪ್ತಿಗಳು. 5 5 3 13. ಇದು ಚಾರಿತ್ರದ ಮಾರ್ಗ. ಎಷ್ಟು ಪ್ರಕಾರದ್ದು? 13 ಪ್ರಕಾರ. 13 ಪ್ರಕಾರದ ಚಾರಿತ್ರದ ಮಾರ್ಗದಿಂದ ನಡೆಯುವಂತಹ ಮುನಿಗಳಿಗೆ 13 ಪ್ರಕಾರದ ಚಾರಿತ್ರ ಮಾರ್ಗಿಗಳು ಅಂತ ಹೇಳಬೇಕಲ್ಲ. ಇನ್ನು ಮಾರ್ಗ ಅನ್ನುವಂತಹ ಶಬ್ದಕ್ಕೆ ಎಷ್ಟು ಶಬ್ದಗಳಿವೆ? ಪರ್ಯಾಯವಾಚಿ ಶಬ್ದಗಳು. ಮಾರ್ಗ, ಪಂಥ, ಪಥ, ದಾರಿ, ಹಾದಿ. ಹಾದಿಗೆರಡು ಅರ್ಥವಿ. ಹಾದಿ ನೋಡುಲ್ದ ಬಂದ ಹಾದಿ, ಅದಕ್ಕ ಹಾದಿ ನೋಡ್ಕೋತ ನಡೆದ್ರೆ ಮುಂದಿಂದ ಬಂದ ಹಾದಿ ಅನ್ನುವಂತ ಪ್ರಶ್ನೆ ಬರೋಲ್ಲ. ಹಾದಿ ಹಾದಿ ಅಂದ್ರೆ ದಾರಿ. ಚಾರಿತ್ರದ ಅಪೇಕ್ಷೆಯಿಂದ ಮುನಿಗಳು ಎಷ್ಟು ಪ್ರಕಾರದ ಚಾರಿತ್ರಗಳ ಪ್ರಕಾರವನ್ನು ಅನುಸರಿಸಿ ಹಾದಿಯನ್ನು ನಡೆಯಬೇಕು? ಹದಿಮೂರು. ಇನ್ನು ಶ್ರಾವಕರು ಶಾಸ್ತ್ರಾನುಸಾರವಾಗಿ ಎಷ್ಟು ಪ್ರಕಾರದ ಚಾರಿತ್ರವನ್ನು ಅನುಸರಿಸಿ ದಾರಿಯನ್ನು ನಡೆಯಬೇಕು? ನಾಲ್ಕು. ಶುರು ಆಯ್ತು ಸಂತಿ ಇಲ್ಲೇ ಈಗಿದ್ದ. ಎಷ್ಟು ವೃತ್ತಗಳ ದಾರಿ ಇದೆ? ಎಂಟು ಮೂಲ ಗುಣಗಳ ದಾರಿ ಶ್ರಾವಕರಿಗಿದೆ. ಇನ್ನು ಎಷ್ಟು ವೃತ್ತಗಳ ದಾರಿ ಐದನೇ ಗುಣಸ್ಥಾನದವರಿಗೆ ಇದೆ? ಕನಿಷ್ಠ ಪಕ್ಷ 12 ವೃತ್ತಗಳನ್ನಾದರೂ ಪಾಲಿಸಬೇಕು. 5 ಅನುವೃತ್ತಗಳು, 3 ಗುಣವೃತ್ತಗಳು, 4 ಶಿಕ್ಷಾವೃತ್ತಗಳು. ಇವು ಯಾವ ಪ್ರತಿಮೆಯ ಭೇದಗಳು? ಯಾವ ಪ್ರತಿಮೆಯಲ್ಲಿರತಕ್ಕಂಥ ಅನುವೃತ್ತಗಳಿವು? ವೃತ ಪ್ರತಿಮೆಯಲ್ಲಿ ಎರಡನೇ ಪ್ರತಿಮೆಯ ಇವು ಭೇದಗಳು. ಶ್ರಾವಕರಿಗೆ ಸಂಬಂಧಪಡುವಂತಹ ಚಾರಿತ್ರದ ದಾರಿ ನಾಲ್ಕನೇ ಗುಣಸ್ಥಾನದವರಿಗೆ ಬೇರೆ, ಐದನೇ ಗುಣಸ್ಥಾನದವರಿಗೆ ಬೇರೆ. ನಾಲ್ಕನೇ ಗುಣಸ್ಥಾನದವರು ಹೆಚ್ಚೆಂದ್ರೆ ಎಷ್ಟು? ಎಂಟು. ಎಂಟು ಮೂಲ ಗುಣಗಳನ್ನು ಪಾಲನೆ ಮಾಡಿದರೆ ಆಯಿತು, ಅದು ಕೂಡ ಸಮ್ಯಕ್ತು ಸಹಿತ ಇರಬೇಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಅಂತೂ ಇದು ಎಕ್ಸ್ಟ್ರಾ ಎಲ್ಲರಲ್ಲಿರಬೇಕು. ಮುನಿಗಳಲ್ಲಿ, ಶ್ರಾವಕರಲ್ಲಿ, ಐದನೇ ಗುಣಸ್ಥಾನದಲ್ಲಿ, ನಾಲ್ಕನೇ ಗುಣಸ್ಥಾನದಲ್ಲಿ, ಇದು ಕಾಮನ್. ಸಮ್ಯಕ್ ದರ್ಶನ ಜ್ಞಾನವನ್ನು ಗಣನೆಗೆ ತಕ್ಕೊಂಡಿಲ್ಲ. ಚಾರಿತ್ರದ ದಾರಿ ಎಷ್ಟು ಪ್ರಕಾರದ್ದು? ಸಮ್ಯಕ್ತು ಸಹಿತ ಇರಬೇಕು. ಆದರೆ ಚಾರಿತ್ರ ಎಷ್ಟು ಪ್ರಕಾರದ್ದು? ನಾಲ್ಕನೇ ಗುಣಸ್ಥಾನದವರಿಗೆ ಚಾರಿತ್ರ 8 ಪ್ರಕಾರದ್ದು. ಆಮೇಲೆ ಐದನೇ ಗುಣಸ್ಥಾನದವರಿಗೆ 12 ಪ್ರಕಾರದ್ದು. ಒಟ್ಟಿನಲ್ಲಿ ಇವರಿಬ್ಬರು ಶ್ರಾವಕರಲ್ಲ. ನಾಲ್ಕನೇ ಗುಣಸ್ಥಾನದವರಿದ್ರು ಶ್ರಾವಕರ, ಐದನೇ ಗುಣಸ್ಥಾನದವರಿದ್ದರೂ ಕೂಡ ಶ್ರಾವಕರು. ಹೆಂಗೆ ನಡೆದ್ರು? ಶ್ರಾವಕ ಧರ್ಮವನ್ನೇ ಅನುಸರಿಸಬೇಕು, ಅದು ಮುನಿ ಧರ್ಮ ಅಲ್ಲ. ಅಲ್ಲಿ ಶ್ರಾವಕ ಲಕ್ಷ್ಮಿ ಒಟ್ಟು ಕೇಳ್ತಾ ಇದ್ರಿ, ಬಹಳ ಒಳ್ಳೆಯ ವಿಷಯ ಇದು. ಶ್ರಾವಕ ಧರ್ಮ 8 ಮತ್ತು 12 ಇದೆ, ಎರಡೂ ಕೂಡಿ ಶ್ರಾವಕರಲ್ಲ. ನಾಲ್ಕನೇ ಗುಣಸ್ಥಾನದ್ದು ಶ್ರಾವಕರದ್ದು, ಐದನೇ ಗುಣಸ್ಥಾನದ್ದು ಶ್ರಾವಕರದ್ದು. 8 ಮತ್ತು 12 ಕೂಡಿಸ್ತಂದ್ರೆ ಏನಾಯ್ತು? 20. ನೀವು 20 ಪ್ರಕಾರದ ಚಾರಿತ್ರವುಳ್ಳ ಹಾದಿಯವರು ನೀವು, ನಾವು 13 ಪ್ರಕಾರದ ಚಾರಿತ್ರವುಳ್ಳ ಹಾದಿಯವರು. ಹಾದಿಗೆ ಇನ್ನೊಂದು ಹೆಸರು ಪಂಥ. ಪಂಥ ನಾವ್ಯಾರು? ನಾವು ತೇರಪಂಥಿ. ಮಹಾವೀರ ಭಗವಂತರು ಯಾರು? ಆದಿನಾಥ್ ಭಗವಂತರು ಯಾರು? ಈ 13 ಪಾಲನೆ ಮಾಡದೆ ಅವರು ಮೋಕ್ಷಕ್ಕೆ ಹೋಗಿಲ್ಲ ಅನ್ನೋದು ಗ್ಯಾರಂಟಿ. ಅವರು 13 ದಾರಿಯನ್ನು ನಡೆದೇ ಹೋಗಿದ್ದಾರೆ ಮೋಕ್ಷಕ್ಕೆ ನಿಶ್ಚಿತವಾಗಿ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಮತ್ತು ಇನ್ನೊಂದು, ಯಾರು ನಾಲ್ಕನೇ ಗುಣಸ್ಥಾನದವರಿದ್ದಾರೆ, ಐದನೇ ಗುಣಸ್ಥಾನದವರಿದ್ದಾರೆ, ಅವರಿಗೆ 6ನೇ ಗುಣಸ್ಥಾನಕ್ಕೆ ಬರಬೇಕಂತಂದ್ರೆ ಈ 13 ಸ್ವೀಕಾರ ಮಾಡಬೇಕಲ್ಲ. 13 ಪ್ರಕಾರದ್ದು. 20 ಪಂಥದಿಂದ ಮೋಕ್ಷ ಇಲ್ಲವೇ ಇಲ್ಲ, ಗ್ಯಾರಂಟಿ. ಯಾರು ಹೋಗಿದ್ದಾರೆ ನಾ ತನಕ? 4ನೇ ಗುಣಸ್ಥಾನದಿಂದ, 5ನೇ ಗುಣಸ್ಥಾನದಿಂದ ಹೋಗಿದ್ದಾರೇನು? ಹೋಗಿಲ್ಲ. ಈ ಉಪದೇಶ ಯಾರದ್ದು ಅಂತಂದ್ರೆ, ನಮ್ಮ ಹತ್ರ ಒಂದು ಪಾಂಪ್ಲೆಟ್ ಬಂದಿದೆ, ಶಾಂತಿ ಸಾಗರ್ ಮಹಾರಾಜರ ನಂತರ ಅವರು ಶಿಷ್ಯ ಆಚಾರ್ಯ ಪದವನ್ನು ಯಾರಿಗೆ ಕೊಟ್ಟಿದ್ರು, ಅವ್ರ ಹೆಸರೇನು ಗೊತ್ತೈತಿ? ವೀರ ಸಾಗರ್. ವೀರ ಸಾಗರ್ ಮಹಾರಾಜರು ಈ ತರ ಹೇಳ್ತಿದ್ರು, ತೇರಾಪಂಥಿ ಅಂದ್ರೆ ಏನು ಮತ್ತು ಬೀಸಪಂಥಿ ಅಂದ್ರೆ ಏನು, ನಿಜವಾಗಲೂ ಯಥಾರ್ಥವಾಗಿ ಹೇಳಿದ್ದಾರೆ ಅವರು. ಅರ್ಥವನ್ನ ಸರಿಯಾಗಿ ಹೊಂದಿಸಿ ಉಪದೇಶ ಕೊಟ್ಟಿದ್ದಾರೆ. ಆ ಉಪದೇಶ ನಮ್ಮ ಹತ್ತಿರ ಬಂದಿದೆ, ಎಲ್ಲಿಂದ ಹುಡುಕಿ ತೆಗೆದಿದ್ದಾರೆ ಅದನ್ನ. ಪತ್ರಿಕಾಗಳನ್ನು ಮೊದಲು ಛಾಪಿಸ್ತಿದ್ರಲ್ಲ ಮುನಿಗಳು ಏನು ಉಪದೇಶ ಕೊಟ್ಟರು, ಆದರೆ ಇದು ಉಪದೇಶದ ಮಾತಲ್ಲ. ಅವರು ಸಾಕ್ಷಾತ್ ಒಬ್ಬ ಶಾಸ್ತ್ರಿಗಳಿಂದ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಉಪದೇಶ ಮಾಡಿದ್ರು. ಅದರ ಅರ್ಥ ಇದು, ಮಹಾರಾಜರು ಆ ಶಾಸ್ತ್ರಿಗಳಿಗೆ ಹೇಳಿದ್ರಂತೆ. ಅವರು ಏನ್ ಹೇಳಿದ್ರು, ಮಹಾರಾಜರು ನೀವು ಯಾವ ಪಂಥದವರು ಅಂತ ಕೇಳಿದಾಗ ನಾವು ತೇರಾ ಪಂಥದವರು ಅಂತ ಹೇಳಿದ್ರು. ಅಯ್ಯೋ ಮಹಾರಾಜರು ಅದೇಂಗ್ರಿ ಗಾಬರಿ ಆದರು ಅವರು, ಯಾಕಂದ್ರೆ ಅವರು ಬೀಸಪಂಥಿದ್ರು. ಯಾರು ಕೇಳುವವರು? ಅವ್ರು ಬೀಸಪಂಥಿ ಇದ್ರು. ಅಂದ್ರೆ ನಾವ್ಯಾರು ಅಂತ ಕೇಳಿದ್ರು, ನೀವು ಬೀಸಪಂಥಿ. ತಪ್ಪೇನು ಹೇಳಿದ್ರೇನು ಇಲ್ಲ, ಸರಿನ ಹೇಳಿದ್ರಲ್ಲ. ಆದರೆ ತೇರಾ ಮತ್ತು ಬೀಸ್ ಅನ್ನತಕ್ಕಂತಹ ಪಂಥದ ವಿಷಯದಲ್ಲಿ ಜನಗಳ ಕಲ್ಪನೆ ಏನಿದೆ ಅಂತಂದ್ರೆ, ಈ ಪೂಜಾ ವಿಷಯಗಳನ್ನು ಕುರಿತು, ದೇವಿ ದೇವತಾಗಳನ್ನು ಕುರಿತು, ಮತ್ತಿನ್ಯಾವುದೋ ಜೈನ ಧರ್ಮದಲ್ಲಿ ಶಿಥಿಲಾಚಾರವನ್ನು ಉಂಟು ಮಾಡತಕ್ಕಂತಹ ಯಾವ ಕ್ರಿಯಾಕಲಾಪಗಳಿವೆ ಅದನ್ನು ಕುರಿತು ತೇರಾ ಪಂಥ ಬೀಸ್ ಪಂಥ ಅನ್ನತಕ್ಕಂತಹ ಪ್ರಚಾರ ಇದೆ, ಇದು ತಪ್ಪಿದೆ. ಗುರುಗಳೇನು ಹೇಳಿದಾರಲ್ಲ ಶಾಂತಿ ಸಾಗರ ಶಿಷ್ಯರು, ಅದು ಸರಿ ಇದೆ. ಅವರೇನು ಹೇಳಿದ್ರು, ನಾಲ್ಕನೇ ಗುಣಸ್ಥಾನದ ಐದನೇ ಗುಣಸ್ಥಾನದ ಶ್ರಾವಕರು ಪಾಲನೆ ಮಾಡುವಂತಹ ಚಾರಿತ್ರದ ದಾರಿ ಬೀಸ್ ಪಂಥದ ದಾರಿ, ಮುನಿಗಳು ತೀರ್ಥಂಕರರು ಇವರೆಲ್ಲ ಪಾಲನೆ ಮಾಡುವಂತಹ 13 ಪ್ರಕಾರದ ಚಾರಿತ್ರದ ದಾರಿ ತೇರಾ ಪಂಥದ ದಾರಿ. ಇನ್ನು ಮುಂದೆ ಹೇಳಿದ್ರು ಅವರು, ಇದು ಹೇಗೆ ಏನು ಅಂತ ಕೇಳಿದ್ರು ಅವರು. ಜಿಜ್ಞಾಸೆ ಹೆಚ್ಚಾಯ್ತಲ್ಲ, ಇದು ಹೆಂಗ ಅರ್ಥ ಮಾಡಿದ್ರಿ ಅಂತಂದ್ರೆ ಹಿಂಗ ಅರ್ಥ ಮಾಡಿದ್ರು ಅಂತ ಹೇಳಿದ್ರು. ಮುಂದೆ ಹೇಳಿದ್ರು, ಬೀಸ್ ಪಂಥವರಿಗಂತೂ ಯಾರಿಗೂ ಮೋಕ್ಷ ಇಲ್ಲ, ಸರಿ ಹೇಳ್ತಾ ಇದ್ದಾರೆ. ಐದನೇ ಗುಣಸ್ಥಾನದಿಂದ ನಾಲ್ಕನೇ ಗುಣಸ್ಥಾನದಿಂದ ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ? ಮೋಕ್ಷ ಯಾವ ಗುಣಸ್ಥಾನದಂದಿದೆ? ಆರನೇ ಗುಣಸ್ಥಾನದಿಂದ ಎದುರು ಎಲ್ಲಿದೆ ಮೋಕ್ಷ? ಆದ್ರೆ ಆರನೇ ಗುಣಸ್ಥಾನದಲ್ಲಿ ಬಂದು 13 ಪ್ರಕಾರದ ಚಾರಿತ್ರಗಳನ್ನು ಧಾರಣೆ ಮಾಡದೇ ಯಾವ ಮುನಿಗಳಿಗೂ ಮೋಕ್ಷ ಆಗಿಲ್ಲ. ಅಂದ್ರೆ ಯಾವ ಮುನಿಗಳಿಗೂ 14ನೇ ಗುಣಸ್ಥಾನ ಆಗಲಿಲ್ಲ, 14ನೇ ಗುಣಸ್ಥಾನ ಆಗದೆ ಮೋಕ್ಷ ಇಲ್ಲ. 13 ವ್ರತಗಳನ್ನು ಸ್ವೀಕಾರ ಮಾಡಿದವರಿಗೆ 14ನೇ ಗುಣಸ್ಥಾನ ಆಯ್ತಿಲ್ಲೋ? 13 ಪ್ರಕಾರದ ಚಾರಿತ್ರಗಳನ್ನು ನಾವು 6ನೇ 7ನೇ ಗುಣಸ್ಥಾನದಲ್ಲಿ ಪಾಲನೆ ಮಾಡ್ತೀವಿ, ಹೌದಲ್ಲ? ಆಮೇಲೆ ಇದನ್ನೇ ಪಾಲನೆ ಮಾಡ್ತಾ ಮಾಡ್ತಾ ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತೀವಿ, 13ನೇ ಗುಣಸ್ಥಾನ ಆಯಿತು. ಆಯುಷ್ಯದ ಅಂತ್ಯದಲ್ಲಿ ಮತ್ತೇನು ಮಾಡ್ತೀವಿ? ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋಗ್ತೀವಿ. ಮೋಕ್ಷ ಯಾರಿಗಾಯ್ತು? 13 ವೃತ್ತಗಳದವರಿಗೆ ಆಯಿತು ಅಥವಾ 20 ವೃತ್ತಗಳದವರಿಗೆ ಆಯಿತು? 13 ಅಂದ್ರೆ ಒಟ್ಟಿನಲ್ಲಿ 20ದ ದಾರಿ ಬಿಟ್ಟು 13 ದಾರಿ ನಡೆಯಲೇಬೇಕು, ಬೇಡ ನಡೆಯಲೇಬೇಕು. ಹದಿಮೂರು ಚಾರಿತ್ರವನ್ನ ಪಾಲನೆ ಮಾಡದೆ ಕರ್ಮಗಳ ಸಂವರ ನಿರ್ಜರೆ ಆಗುವುದೇ ಇಲ್ಲ. 4ನೇ 5ನೇ ಗುಣಸ್ಥಾನದಲ್ಲಿ ಎಷ್ಟು ಕರ್ಮಗಳ ಸಂವರ ನಿರ್ಜರೆ ಆಯಿತೋ ಅದು ಬಹಳ ಕಡಿಮೆ ಇದೆ. ಆದರೆ ಉಳಿದ ಘಾತಿ ಅಘಾತಿ ಕರ್ಮಗಳ ಸಂವರ ಆಗಬೇಕು ಅಂತಂದ್ರೆ, ನಿರ್ಜರೆ ಆಗಬೇಕು ಅಂತಂದ್ರೆ 13 ಪ್ರಕಾರದ ಚಾರಿತ್ರ ಬೇಕು. ಆರನೇ ಗುಣಸ್ಥಾನದಿಂದ ಮುಂದಿನ ಗುಣಸ್ಥಾನಗಳನ್ನ ನಾವು ಹತ್ತಬೇಕು ಅಂತಂದ್ರೆ 13 ಪ್ರಕಾರದ ಚಾರಿತ್ರ ಇಲ್ಲದೆ ಹತ್ತುವುದಿಲ್ಲ. ಅದಕ್ಕಾಗಿ ನಾವು 13, ನೀವು 20. ಮಂದಿರಗಳು 13 ಪಂಥಿ 20 ಪಂಥಿ ಅಲ್ಲ. ಎಷ್ಟೋ ಕೂಡ ಈಗ ಬೋರ್ಡ್ ಹಚ್ತಾ ಇದ್ದಾರೆ, 20 ಪಂಥಿ ಮಂದಿರ್, 13 ಪಂಥಿ ಮಂದಿರ್. ಮಂದಿರಗಳು 13 ಪಂಥಿನೂ ಅಲ್ಲ, 20 ಪಂಥಿನೂ ಅಲ್ಲ. ಪಂಥಿ ಯಾರು, ದಾರಿಯನ್ನು ನಡೆಯುವರು ಯಾರು? ನಾವು. ಪಂಥ ಅಂದ್ರೆ ಯಾವುದು? 20 ಪ್ರಕಾರದ ವ್ರತಗಳೇ ನಮ್ಮ ಪಂಥ. ಇದನ್ನು ಸಾಧಿಸಿಕೊಳ್ಳಬೇಕು. ಸಮ್ಯಕ್ ದರ್ಶನ ಇರಬೇಕು, ಸಮ್ಯಕ್ ಜ್ಞಾನ ಇರಬೇಕು. ಆಮೇಲೆ ಈ 20 ಪ್ರಕಾರದ ಚಾರಿತ್ರಗಳನ್ನು ಸಾಧಿಸುವ ಪ್ರಯತ್ನ ಉಳ್ಳವರು 20 ಪಂಥಿ, ಮತ್ತು 13 ಪ್ರಕಾರದ ಚಾರಿತ್ರವನ್ನು ಸಾಧಿಸಿಕೊಳ್ಳುವವರು 13 ಪಂಥಿ. ಯಾವಾಗಾದರೂ ಇದನ್ನು ತ್ಯಾಗ ಮಾಡಲೇಬೇಕು. 20 ತ್ಯಾಗ ಮಾಡಿ 13 ಬರ್ಕೋಬೇಕು. 13 ತ್ಯಾಗ ಮಾಡದೆ ಮೋಕ್ಷ ಇಲ್ಲ. ಯಾಕಂದ್ರೆ 13 ಕೂಡ ಇದು ಮಾರ್ಗ ಇದೆ, ಮಂಜಿಲಲ್ಲ, ಮೋಕ್ಷ ಅಲ್ಲ. ಇದನ್ನೂ ತ್ಯಾಗ ಮಾಡಬೇಕು, ಇದನ್ನೂ ತ್ಯಾಗ ಮಾಡಬೇಕು, ಗುಣಸ್ಥಾನಗಳನ್ನೂ ತ್ಯಾಗ ಮಾಡಬೇಕು. 14ನೇ ಗುಣಸ್ಥಾನವನ್ನು ತ್ಯಾಗ ಮಾಡಬೇಕು. ಈ ಚಾರಿತ್ರ ಯಾವ ಗುಣಸ್ಥಾನದವರೆಗಿರ್ತದೆ? ಕೇವಲ ಜ್ಞಾನ ಆಗುವ ತನಕ. ಯಾವ ಚಾರಿತ್ರ? 13 ಪ್ರಕಾರದ ಚಾರಿತ್ರ. 5 ಮಹಾವ್ರತಗಳು ಯಾವುದಕ್ಕಾಗಿ ತಗೊಂಡಿದ್ದೇವೆ? ಕೇವಲ ಜ್ಞಾನ ಪ್ರಾಪ್ತ ಆಗಲಿ. 5 ಸಮಿತಿಗಳನ್ನು ಪಾಲನೆ ಮಾಡ್ತೀವಿ. ಯಾವ ಉದ್ದೇಶದಿಂದ? ಕೇವಲ ಜ್ಞಾನ ಪ್ರಾಪ್ತ ಆಗಲಿ. 3 ಪ್ರಕಾರದ ಗುಪ್ತಿಗಳು, ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಯಾವ ಉದ್ದೇಶದಿಂದ ಪಾಲನೆ ಮಾಡ್ತಾ ಇದ್ದೀವಿ? ಕೇವಲ ಜ್ಞಾನ ಆಗಲಿ. 13 ಪ್ರಕಾರದ ಚಾರಿತ್ರಗಳನ್ನು ಪಾಲನೆ ಮಾಡುವಂತವರಿಗೆ ಕೇವಲ ಜ್ಞಾನ ಆಗ್ತದೆ. ಕೇವಲ ಜ್ಞಾನ ಆದ ನಂತರ ಈ 13ರ ತ್ಯಾಗ ಆಯಿತು. ಇನ್ನೇನು ಗುಪ್ತಿ ಮಾಡಬೇಕು? ಇನ್ನೇನು ಹಿರಿಯ ಸಮಿತಿಯಿಂದ ನಡೀಬೇಕು? ಹಿರಿಯ ಈಶ್ನ ಸಮಿತಿಯಿಂದ ಆಹಾರ ತಗೋಬೇಕು. ಕೇವಲ ಜ್ಞಾನ ಆದ ನಂತರ ಸಮಿತಿಗಳ ಉಪಯೋಗ ಎಲ್ಲಿ ತನಕ? ಭಾಷಾ ಸಮಿತಿ. ಭಾಷಾ ಸಮಿತಿ ಯಾರಿಗಿದೆ? ಕೇವಲ ಜ್ಞಾನಿಗಳಿಗೋ ನಮಗೋ? ಯಾರಿಗೆ ಕೇವಲ ಜ್ಞಾನ ಆಗಿಲ್ಲ ಅವರು ಕ್ಷಾಯೋಕ್ಷಮಿಕ ಜ್ಞಾನಿಗಳು. ಅವರು ಉಪದೇಶ ಮಾಡುವಾಗ ಭಾಷಾ ಸಮಿತಿ ತಪ್ಪಬಹುದು. ಅದಕ್ಕಾಗಿ ಭಾಷಾ ಸಮಿತಿ ಅನ್ನುವಂತಹ ಸಂವಿಧಾನದ ಅನುಸಾರವಾಗಿ, ಈ ಸಮಿತಿ ಸಂವಿಧಾನದ ಅನುಸಾರವಾಗಿ ಅವರು ಉಪದೇಶ ಕೊಡ್ತಾರೆ. ಉಪದೇಶದಲ್ಲಿ ಯಾವುದು ದೋಷ ಹತ್ತಬಾರದು ಅಂತ ಹೇಳಿಬಿಟ್ಟು ಭಾಷಾ ಸಮಿತಿ ಬೇಕು. ಇದು ಯಾರಿಗೆ ಬೇಕು? ಅರ್ಹಂತರಿಗೆ ಬೇಕೋ ಮುನಿಗಳಿಗೆ ಬೇಕೋ? ಮುನಿಗಳಿಗೆ. ಕೇವಲ ಜ್ಞಾನಿಗಳಿಗೆ ಭಾಷಾ ಸಮಿತಿಯ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ತಪ್ಪುವಂತಹ ಸಂಭಾವನೆ ಇದೆಯೇನು? ಇಲ್ಲ. ಅದಕ್ಕೆ ಈ ಪಂಚ ಸಮಿತಿಗಳು ಯಾರಿಗೆ ಬೇಡ? ಕೇವಲ ಜ್ಞಾನಿಗಳಿಗೆ ಬೇಕಾಗಿಲ್ಲ ಮತ್ತು ಇಲ್ಲವೇ ಇಲ್ಲ ಅವರಿಗೆ ಭಾಷಾ ಸಮಿತಿ ಅಂತಕ್ಕಂಥದ್ದು. ಇನ್ನು ಏಷ್ಣಾ ಸಮಿತಿ ನೋಡಿಕೊಂಡು ಆಹಾರ ತಗೊಳ್ಳೋದು. ಕವಲಾಹಾರಿ ಅಲ್ಲ ಅಂದ ಮೇಲೆ ಏಷ್ಣಾ ಸಮಿತಿ ಇಲ್ಲ. ಭಾಷಾ ಸಮಿತಿ, ಏಷ್ಣಾ ಸಮಿತಿ, ಹಿರಿಯ ಸಮಿತಿ ಮೊದಲನೆಯದು. ಹಿರಿಯ ಸಮಿತಿ ನೋಡಿಕೊಂಡು ನಡೆಯೋದು. ಅವ್ರು ನೋಡ್ಕೊಂಡು ನಡೆದ್ರೇನು, ನೋಡದಿದ್ರೆ ಏನು? ಅವರ ಶರೀರದಿಂದ ಯಾವುದೇ ಪ್ರಕಾರದ ಜೀವಹಿಂಸೆ ಆಗುವುದೇ ಇಲ್ಲ ಅಂದಮೇಲೆ ಅವರಿಗೆ ಹಿರಿಯ ಸಮಿತಿನೂ ಇಲ್ಲ. ಕೇವಲ ಜ್ಞಾನ ಆದ ನಂತರ ಕಣ್ಣುಗಳನ್ನು ಮುಚ್ಚೋದು ಇಲ್ಲ, ತೆರೆಯೋದೂ ಇಲ್ಲ. ಪಾದ ವಿಕ್ಷೇಪದಿಂದ ನಡೀತಾರೆ. ಕಮಲ ರಚನೆ ಆಗಿರ್ತಾರೆ ತೀರ್ಥಂಕರ ಭಗವಂತರಿಗೆ. ಆಕಾಶದಿಂದ ನಡೆಯುವಾಗ ಯಾವುದಾದರೂ ಜೀವಘಾತ ಸಂಭವ ಇದೆಯೇನು? ಎಲ್ಲಾ ಕೇವಲ ಜ್ಞಾನಿಗಳು ಆಕಾಶದಿಂದ ನಡೀತಾರೆ. ಯಾರು ಸಾಮಾನ್ಯ ಮುನಿಗಳಿಗೂ ಕೂಡ ಕೇವಲ ಜ್ಞಾನ ಆಯಿತು ಅಂತಂದ್ರೆ ಜಮೀನ್ ಮೇಲೆ ನಡೆಯುವಂತ ಕೇವಲ ಜ್ಞಾನಿಗಳು ಯಾರು ಇರುವುದೇ ಇಲ್ಲ. ಎಲ್ಲರೂ ಆಕಾಶ ಗಮನ. ಆಮೇಲೆ ಅವರಿಗೆ ಈರ್ಯಾ ಸಮಿತಿ ಅವಶ್ಯಕತೆ ಇದೆ ಇಲ್ಲ. ಒಟ್ಟಿನಲ್ಲಿ ಈ ಐದು ಸಮಿತಿ ಮತ್ತಾವುದು ಉಳಿತು? ಯಶ್ನಾ ಸಮಿತಿ, ಪ್ರತಿಷ್ಠಾಪನ ಸಮಿತಿ, ಪ್ರತಿಷ್ಠಾಪನ ಸಮಿತಿ, ಆದಾನ್ ನಿಕ್ಷೇಪನ ಸಮಿತಿ, ಪಿಂಚಿ ಕಮಂಡಲು, ಇಡೋದು ತಗೊಳ್ಳುವಾಗ ಆದಾನ್ ನಿಕ್ಷೇಪನ, ಶಾಸ್ತ್ರ ಇಡುವ ತಗುವಾಗ ಪಿಂಚಿ ಹಚ್ಚೋದು. ಕೇವಲ ಜ್ಞಾನಿಗಳಿಗೆ ಶಾಸ್ತ್ರ ಬೇಕು, ಕೇವಲ ಜ್ಞಾನಿಗಳಿಗೆ ಪಿಂಚಿ ಕಮಂಡಲು ಬೇಕು, ಕೇವಲ ಜ್ಞಾನಿಗಳಿಗೆ ಮಲಮೂತ್ರ ಇದೆ ಇಲ್ಲ. ಮಲಮೂತ್ರ ವಿಕ್ಷೇಪಕ್ಕಾಗಿ, ಮಲಮೂತ್ರದ ವಿಕ್ಷೇಪಕ್ಕಾಗಿ ಜೀವ ರಕ್ಷಣೆ ಮಾಡಿಕೊಂಡೇ ಮಾಡಬೇಕಲ್ಲ. ಆಮೇಲೆ ಅವರಿಗೆ ಬೇಕಾಗಿಲ್ಲ ಪಿಂಚಿ, ಬೇಕಾಗಿಲ್ಲ ಕಮಂಡಲು, ಬೇಕಾಗಿಲ್ಲ ಶಾಸ್ತ್ರ, ಬೇಕಾಗಿಲ್ಲ ಕೇವಲ ಜ್ಞಾನ ಆದ ನಂತರ ಶಾಸ್ತ್ರ ಬೇಕು. ನಮಗೂ ಬೇಕು, ನಾವು ಮುನಿಗಳು, ನಮಗೆ ಐದು ಸಮಿತಿಗಳಿವೆ, ಸಮಿತಿ ಪೂರ್ವಕ ಮಾತನಾಡಬೇಕು. ಶಾಸ್ತ್ರ ಇಡುವಾಗ ಜೀವ ರಕ್ಷಣೆ ಮಾಡಿಕೊಂಡು ಇಡಬೇಕು, ತಗೋಬೇಕು. ಮುನಿಗಳಿಗೆ ಐದು ಸಮಿತಿಗಳ ಸಂಬಂಧ ಇದೆ. ಪ್ರತಿಷ್ಠಾಪನ ಸಮಿತಿ ಮಲಮೂತ್ರ ಇದ್ದವರಿಗಿದೆ. ಮಲಮೂತ್ರ ಯಾರಿಗಿಲ್ಲ ಅವರಿಗೆ ಪ್ರತಿಷ್ಠಾಪನ ಸಮಿತಿಯಲ್ಲಿದೆ ಇಲ್ಲ. ಪ್ರತಿಷ್ಠಾಪನ ಸಮಿತಿ ಪ್ರತಿಷ್ಠಾ ಮಾಡೋದಾದ್ರೆ ಬೇಕಲ್ಲ ಹಿಂಸಿ ಕಮಂಡು. ಪಂಚಮಹಾವೃತಗಳು, ಮೂರು ಗುಪ್ತಿಗಳು, ಇವುಗಳ ಅವಶ್ಯಕತೆ ಎಲ್ಲಿ ತನಕ ಇದೆ? ಮುನಿ ಅವಸ್ಥೆಯಲ್ಲಿ. ಗುಪ್ತಿ ವ್ಯವಹಾರ ಗುಪ್ತಿ, ನಿಶ್ಚಯ ಗುಪ್ತಿ. ನಿಶ್ಚಯ ಗುಪ್ತಿ ಧ್ಯಾನ ಅವಸ್ಥೆಯಲ್ಲಿ, ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಿಂತ ಮೊದಲಿನ ಅವಸ್ಥೆಯಲ್ಲಿ ಗುಪ್ತಿ, ನಿಶ್ಚಯ ಗುಪ್ತಿ, ಧ್ಯಾನಾವಸ್ಥೆ, ನಿಶ್ಚಯ ಗುಪ್ತಿ. ಇನ್ನು ಮಾತನಾಡುವಾಗ ಅಶುಭ ಮಾತುಗಳನ್ನು ಆಡದೇ ಇರುವುದು, ಇದು ವ್ಯವಹಾರ ಗುಪ್ತಿ. ವಚನ ಗುಪ್ತಿ, ವ್ಯವಹಾರ ವಚನ ಗುಪ್ತಿ. ಅಶುಭ ವಚನಗಳನ್ನು ತ್ಯಾಗ ಮಾಡಿ ಶುಭ ವಚನಗಳನ್ನೇ ಹೇಳುವುದು, ಇದು ವ್ಯವಹಾರ ವಚನ ಗುಪ್ತಿ. ಕಾಯಗುಪ್ತಿ, ಯಾವಾಗ ಕಾಯಗುಪ್ತಿ? ಯಾವಾಗ ನೋಡಿ, ಕಾಯಗುಪ್ತಿನೂ ವ್ಯವಹಾರ ಕಾಯಗುಪ್ತಿ, ನಿಶ್ಚಯ ಕಾಯ. ವ್ಯವಹಾರ ವಚನ ಗುಪ್ತಿ, ನಿಶ್ಚಯ ವಚನ ಗುಪ್ತಿ. ನಿಶ್ಚಯ ವ್ಯವಹಾರ ಮನೋಗುಪ್ತಿ, ವ್ಯವಹಾರ ನಿಶ್ಚಯ ಮನೋಗುಪ್ತಿ, ಎರಡೆರಡು ಪ್ರಕಾರದಿದೆ. ಕಾಯಗುಪ್ತಿ ಎರಡು ಪ್ರಕಾರದ ಹೇಗೆ? ಶರೀರ ವ್ಯವಹಾರ ಕಾಯಗುಪ್ತಿಯ ಪರಿಭಾಷೆ ಏನು? ಹಲನ್ಚಲನ್ ಮಾಡದೇ ಇರೋದು ಇದು ನಿಶ್ಚಯ ಕಾಯಗುಪ್ತಿ ಆಯಿತು. ವ್ಯವಹಾರ ಕಾಯಗುಪ್ತಿ, ವ್ಯವಹಾರ ಅಂದರೆ ಪ್ರವೃತ್ತಿ, ನಿಶ್ಚಯ ಅಂದರೆ ಪ್ರವೃತ್ತಿ ರಹಿತ, ಇದು ನಿಶ್ಚಯ ಕಾಯಗುಪ್ತಿ. ಇನ್ನು ವ್ಯವಹಾರ ಅಂದರೆ ವಿಹಾರ ಮಾಡುವಾಗ ಕಾಯಗುಪ್ತಿಯಿಂದ ವಿಹಾರ ಮಾಡಬೇಕು, ಜೀವಿಗಳ ಮೇಲೆ ಪಾದ ವಿಕ್ಷೇಪ ಮಾಡಬಾರದು, ಕಾಲಿಡಬಾರದು, ಗುಪ್ತಿ ಭಂಗ ಆಗ್ತದೆ, ಸಮಿತಿನೂ ಕೆಡ್ತದೆ. ಗುಪ್ತಿಗೆ ಬಾಧೆ ಬಂತು ಅಂತಂದ್ರೆ ಸಮಿತಿಗೆ ಬಾಧೆ ಬಂತು, ಎರಡೂ ಒಂದೇ ವೈರ್ ಕನೆಕ್ಷನ್. ಜರ ಒಂದು ವೈರ್ ದೊಡ್ಡದೈತಿ, ಒಂದು ವೈರ್ ಸಣ್ಣದೈತಿ, ಕರೆಂಟ್ ಎರಡು ಹತ್ರೊಳಗೈತಿ. ಒಂದು ಕಟ್ ಆಯ್ತು ಅಂದ್ರೆ ಎರಡು ಲೈನ್ ಹೋಗಿಬಿಡ್ತೈತಿ. ವ್ಯವಹಾರ ಕಾಯಗುಪ್ತಿ, ಇನ್ನು ವ್ಯವಹಾರ ಕಾಯಗುಪ್ತಿ ಅಂತಂದ್ರೆ ಯಾವಾಗಲೂ ಶುಭ ಕ್ರಿಯೆಗಳಲ್ಲಿ ತೊಡಗಿಸಿಡುವುದು ಶರೀರನ್ನ, ವಿಷಯಗಳಲ್ಲಿ ಪ್ರವೃತ್ತಿ ಮಾಡದೇ ಇರುವುದು, ಇದೇ ವ್ಯವಹಾರ ಕಾಯಗುಪ್ತಿ. ವಿಷಯಗಳಿಂದ ಗುಪ್ತಿಡೋದು, ವಿಷಯಗಳ ಕಡೆಗೆ ಕಾಯ ಹೋಗದಂತೆ ನೋಡಿಕೊಳ್ಳುವುದು, ಶರೀರ ಪ್ರವೃತ್ತಿ ಆಗದಂತೆ ನೋಡಿಕೊಳ್ಳುವುದು, ಎಚ್ಚರದಿಂದ ಇರುವುದು. ಇನ್ನು ಪರಿಗ್ರಹ ಸ್ವೀಕಾರ ಆಯಿತು ಅಂತಂದ್ರೆ, ಮುನಿಗಳು ಪರಿಗ್ರಹವನ್ನೇ ತಕ್ಕೊಂಡ್ರು ಅಂತಂದ್ರೆ, ಕಾಯಿ ಪ್ರವೃತ್ತಿ ಆಗದೆ ಪರಿಗ್ರಹ ಬಂತೇನು? ಕಾಯದಿಂದ ಗ್ರಹಣ ಆಗ್ತದೆಯಲ್ಲ, ಕಾಯಿ ತಗೋಬೇಕಂದ್ರೂ ಕಾಯಿ ಬೇಕು, ಬಹುಕಾಯಿ ತೆಂಗಿನಕಾಯಿ ಯಾವುದೋ ಕಾಯಿ ಕಾಯಿ ಬೇಕು, ಕಾಯಿ ಕಾಯಿ ಪೈಜೆ ಕಾಯಿ ಬೇಕು, ಕಾಯಿಗುಪ್ತಿ. ಕಾಯಿಗುಪ್ತಿ ಅಂದರೆ ಶರೀರ ಪ್ರವೃತ್ತಿಯನ್ನ ವಿಷಯ ಕಷಾಯಿಗಳಲ್ಲಿ ಒಯ್ಯದೇ ಇರುವುದು. ಯಾವುದನ್ನು ತ್ಯಾಗ ಮಾಡಿದ್ದೇವೆ ಅದು ಅಶುಭ, ಪರಿಗ್ರಹ ಎಲ್ಲ ಅಶುಭ. ಈ ಅಶುಭದಿಂದ ಶರೀರವನ್ನ ದೂರಿಡೋದು, ಸ್ವೀಕಾರ ಮಾಡೋದಿಲ್ಲ, ಮುಟ್ಟೋದಿಲ್ಲ. ಅದನ್ನ ಯಾವ ವಿಷಯ ಕಷಾಯಗಳನ್ನು ನಾವು ತ್ಯಾಗ ಮಾಡಿದ್ದೇವೆ ಅವು 10 ಪ್ರಕಾರ ಬಾಯಿ ಪರಿಗ್ರಹಗಳು, ಅದನ್ನು ಸ್ವೀಕಾರ ಮಾಡದೇ ಇರೋದು, ಕಾಯದಿಂದ ಗ್ರಹಣ ಮಾಡದೇ ಇರೋದು, ಇದೇ ಕಾಯಗುಪ್ತಿ. ಮತ್ತು ಪರಿಗ್ರಹ ಸ್ವೀಕಾರ ಆಯಿತು ಅಂತಂದ್ರೆ ಒಂದು ಗುಪ್ತಿ ಹೋಯಿತು, ಕಾಯಗುಪ್ತಿ ಹೋಯಿತು. ಕಾಯಗುಪ್ತಿ ಹೋಗೋಕ್ಕಿಂತ ಮೊದಲು ಮನೋಗುಪ್ತಿ ಹೋಗಿತ್ತು, ಆವಾಗ ಕಾಯಗುಪ್ತಿ ಹೋಗಿದೆ. ಕಾಯಗುಪ್ತಿ ಹೋಯಿತು. ಇನ್ನು ವಚನಗುಪ್ತಿ, ವಚನಗುಪ್ತಿಯ ಹೇಗೆ ಉಳಿಯೋದು? ಇನ್ನು ಯಾವುದನ್ನು ಸ್ವೀಕಾರ ಮಾಡಿದ್ದೇವೆ ಅದರ ಬಗ್ಗೆ ವಚನ ಆಡೋದಲ್ಲ. ಯಾರಾದರೂ ತಗೊಂಡ್ರು ಅಂತಂದ್ರೆ ಇದ್ಯಾರ್ದು ಅಂತ ಕೇಳಿದಾಗ ನಮ್ದು ವಚನಗುಪ್ತಿ ಹೋಯ್ತು. ಇದ್ಯಾರ್ದು ಮೊಬೈಲ್? ನಮ್ದು ಹೋಯ್ತು. ಕಾಯಗುಪ್ತಿ ವಚನಗುಪ್ತಿ, ಹಾ ಹೇಳಿದ ತಕ್ಷಣ ವಚನಗುಪ್ತಿ ಹೋಯ್ತು, ತಗೊಂಡ ತಕ್ಷಣ ಕಾಯಗುಪ್ತಿ ಹೋಯ್ತು. ವಚನಗುಪ್ತಿ ಕಾಯಗುಪ್ತಿ ಹೋಗೋಕ್ಕಿಂತ ಮೊದಲು ಯಾವ್ದು ಹೋಗಿತ್ತು? ಮನೋಗುಪ್ತಿ ಹೋಗಿತ್ತು. ಹಿಂಗೆಲ್ಲ ಕನೆಕ್ಷನ್ ಇದಾವ ನೋಡ್ರಿ ಒಳಗೆ ವಯರ್ಗಳು, ಒಂದಕ್ಕೊಂದು ಒಂದಕ್ಕೊಂದು ವಯರ್ ಕನೆಕ್ಷನ್ ಇದಾವ. ಈ ವಯರ್ ಕನೆಕ್ಷನ್ ಎಲ್ಲ ಗೊತ್ತಿಲ್ಲ ಮತ್ತು ಅದರೊಳಗೆ ಇಷ್ಟು ವಿಚಾರ ಇಲ್ಲ, ತಿಳ್ಕೊಂಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ಜ್ಞಾನ ಬಂದಿಲ್ಲ ಆ ಬಗ್ಗೆ. ಮಹಾವೃತ ಇಲ್ಲ, ಅವ್ರ ತೀರ ಪಂಥಿನ ಅಲ್ಲ, ಈ ಕಡೆ ಬೀಸ್ ಪಂಥಿನೂ ಅಲ್ಲ. ಅವ್ರ ತೀರಾ ಪಂಥಿನೂ ಅಲ್ಲ, ಬೀಸ್ ಪಂಥಿನೂ ಅಲ್ಲ. ಯಾವ ಪಂಥಿ? ಸಂಸಾರ ಪಂಥಿ, ಸಂಸಾರ ಮಾರ್ಗ. ಮಿಥ್ಯಾ ದರ್ಶನ ಮಿಥ್ಯಾ ಜ್ಞಾನ ಮಿಥ್ಯಾ ಚಾರಿತ್ರಾಣಿ ಸಂಸಾರ ಮಾರ್ಗ. ಹಿಂಗೊಂದು ತತ್ವಾರ್ ಸೂತ್ರ ಬರೀನು ಗಪ್ಪು, ಎಲ್ಲಾ ಸೂತ್ರಗಳನ್ನು ಉಲ್ಟಾ ಮಾಡುದು. ತತ್ವಾರ್ ಸೂತ್ರದಾಗ 7 ತತ್ವಗಳು ವರ್ಣನೆ ಐತೆಲ್ಲ, ಎಲ್ಲಾ ಸೂತ್ರ ಉಲ್ಟಾ ಮಾಡಿ ಬರೋದು, ಉಲಟ್ ಪಲಟ್ ಮಾಡಿ. ಅರ್ಥ ಉಲಟ್ ಪಲಟ್ ಮಾಡಿತು ಅಂತಂದ್ರೆ ಇದು ಮೋಕ್ಷ ಶಾಸ್ತ್ರ, ಇದು ಸಂಸಾರ ಶಾಸ್ತ್ರ. ಒಂದು ಬರೆಯದು, ಅದನ್ನ ಯಾರು ಬರೀಕ್ ಹೋಗಿಲ್ಲ ನಾ ತನಕ, ಯಾಕೆ ಬರೀಲಿಲ್ಲ ಯಾರು? ಬರೋಬ್ಬರ್ ಓದ್ತಾರೆ ಅದನ್ನ ಬರೀಕ ಹತ್ತಲ್ಲ, ಬರಿಲ್ದ ಅಧ್ಯಯನ ಮಾಡುಲ್ದ ಎಲ್ಲರೂ ಯಾವ್ದು ನಡೀತಾರಲ್ಲ ಅದೆಲ್ಲ ಸಂಸಾರ ಶಾಸ್ತ್ರ ಐತಿ. ಸಂಸಾರ ಶಾಸ್ತ್ರ ಬರೀಕ್ ಹತ್ತಲ್ಲ. ಸಂಸಾರ ಹೇಗೆ ಮಾಡೋದಿರ್ತೈತಿ ಅದನ್ನ ಯಾರು ಕಲಿಸ್ತಾರೇನ? ಪಕ್ಷಿಗಳಿಗೂ ಕೂಡ ಸಂಸಾರ ಇದೆಯಲ್ಲ, ಯಾವ ಪಾಠಶಾಲದಾಗ ಬಂದು ಸಂಸಾರ ಮಾಡ್ಕದವು ಕಲ್ತು? ಯಾವ ಸ್ಕೂಲ್ ಕಾಲೇಜಿನಲ್ಲಿ ಕಲ್ತು ಸಂಸಾರ ಮಾಡ್ಕದವು? ನಾವು ಸಂಸಾರದ ವಿದ್ಯೆಯನ್ನು ಕಲ್ತು ಸಂಸಾರ ಮಾಡ್ತೀವಿ. ಎಂ ಎ ಪಾಸ್ ಆಯ್ತು, ಎಂ ಎಸ್ ಸಿ ಆಯ್ತು, ಎಂ ಕಾಮ್ ಆಯ್ತು, ಏನಾದ್ರೆ ಈಗ ಎಂ ಕಾಮ್ ಆದ್ರೆ ಇನ್ನೇನ್ ಮಾಡೋರ? ಇನ್ನು ಸಂಸಾರ ಮಾಡೋರು. ಸಂಸಾರ ಮಾಡುವ ವಿದ್ಯೆಯನ್ನು ಕಲ್ತಿದ್ದೀರಿ ಸಂಸಾರ ಮಾಡೋರು. ಯಾವ ಸಂಸಾರ ಮಾಡೋರು? ಇನ್ ನೌಕರಿ ಎಂ ಕಾಮ್ ಅಂತಂದ್ರೆ ಎಲ್ಲಿರೋರು? ಇನ್ನ ಇನ್ನು ಬ್ಯಾಂಕಿನಾಗ ಜಮಾ ಖರ್ಚಿ, ಅವ್ರು ತಗೊಳ್ದ ಇವ್ರಿಗೆ ಕೊಡೋದ, ಇವ್ರು ತಗೊಳ್ದ ಅವ್ರಿಗೆ ಕೊಡೋದ, ಅಕೌಂಟರ್ ಆಗಿ ಕೂತ್ಕೊಳ್ರಿ ಅಲ್ಲಲ್ಲಿ. ಇದಕ್ಕೆ ಶಾಸ್ತ್ರ ಬರ್ದಾರಲ್ಲ, ಎಂ ಕಾಮ್ ತಕ ಏನು ಶಾಸ್ತ್ರ ಇದಾವು, ಲೌಕಿಕ ಶಾಸ್ತ್ರ, ಭೌತಿಕ ಶಾಸ್ತ್ರಗಳು, ಅವೆಲ್ಲ ಸಂಸಾರ ಶಾಸ್ತ್ರ ಇದಾವಲ್ಲ. ಅದನ್ನ ಯಾಕೆ ಬರೆದ್ರು ಅಂತಂದ್ರೆ, ವ್ಯವಸ್ಥಿತ ಈ ಸಂಸಾರವನ್ನು ಕೂಡ ನೀ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗು, ಸಂಸಾರದಲ್ಲಿ ವ್ಯವಹಾರಗಳೆಲ್ಲ ಕೆಡಬಾರದು. ರೊಕ್ಕ ಎಷ್ಟು ಹೋದು, ಎಷ್ಟು ಬಂದು, ಎಷ್ಟು ಇಟ್ಕೊಳ್ಳೋದು, ಹೆಂಗ್ ಜಮಾ ಖರ್ಚು ಇಟ್ಕೊಳ್ಳೋದು, ಎಲ್ಲ ಗಣಿತ ಗೊತ್ತಾಗಲಿ ಅನ್ನುವಂತ ಗಣಿತ ವಿದ್ಯೆಯನ್ನ ಕೊಟ್ರು ಇಲ್ಲ. ಆದಿನಾಥ್ ಭಗವಂತರ ಕೊಟ್ಟಿದ್ದಾರೆ. ಇದನ್ನು ಯಾರಿಗೆ ಕೊಟ್ರು? ಬ್ರಾಹ್ಮಿ ಸುಂದರಿ. ಸುಂದರಿಗೆ ಗಣಿತ ವಿದ್ಯೆಯನ್ನು ಕಲಿಸಿದ್ರು, ಬ್ರಾಹ್ಮಿಗೆ ಅಕ್ಷರ ವಿದ್ಯೆಯನ್ನು ಕಲಿಸಿದ್ರು. ಯಾಕೆ ಕಲಿಸಿದ್ರು? ಇದು ಭೌತಿಕ ಶಾಸ್ತ್ರ. ಸಂಸಾರವನ್ನು ಮಾಡಬೇಕು ಅಂತಂದ್ರೆ ಭೌತಿಕ ಶಾಸ್ತ್ರ ಬೇಕು, ಮತ್ತು ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಪರಮಾರ್ಥ ಶಾಸ್ತ್ರ ಬೇಕು, ಮೋಕ್ಷ ಶಾಸ್ತ್ರ ಬೇಕು. ಎರಡೂ ಶಾಸ್ತ್ರ ಹೇಳಿದ್ರು. ಆದರೆ ತ್ರಿರಂಚ ಪ್ರಾಣಿಗಳಿಗೆ ಯಾರು ಹೇಳಿದರು? ಆದಿನಾಥ್ ಭಗವಂತರು ಬ್ರಾಹ್ಮಿ ಲಿಪಿ, ಗಣಿತ ಇದನ್ನೆಲ್ಲ ತಮ್ಮ ಮಕ್ಕಳಿಗೆ ಕಲಿಸಿದ್ರು. ಪಕ್ಷಿಗಳು ಎಲ್ಲಿ ಕಲಿಸ್ತಾವ, ಯಾವ ಕಲಿಸ್ತಾವ? ಶಾಸ್ತ್ರ ಇಲ್ಲ ಅವಕ್ಕೆ. ಇನ್ನು ಏನು ಮಾಡಬೇಕು ಅನ್ನುವಂಥದ್ದನ್ನು ಏನು ಮಾಡಬೇಕು ಅನ್ನುವಂಥದ್ದನ್ನು ಅವು ಕೂಡ ಕಲಿಸ್ತಾವ. ಯಾವ ಥರ ಕಲಿಸ್ತಾವ ನೋಡ್ರಿ, ಒಂದು ಗುಬ್ಬಿ ಮರಿ, ಅದರ ಮರಿಗೆ ಪಂಕ ಬಂದಾಗ ಕಲಿಸಲ್ಲ, ಪಂಕ ಬಂದಾಗ ಹೆಂಗ ಹಾರಬೇಕು ಅನ್ನೋದನ್ನ ಸ್ವಲ್ಪ ಕಲಿಸ್ಕೊಡ್ತೈತಲ್ಲ, ಚುಂ 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 ಮಾಡಿ ಕರಿತೈತಲ್ಲ, ಹಾರು ಅಂತೈತಲ್ಲ, ಹಾರಿ ಬಾಯಿಲಿ ಅಕ್ಕಿ ಕಾಳಿದವರು ತಿನ್ಬ, ಅದೇನ್ ಮಾಡ್ತೈತಿ? ಚುಂ ಚುಂ ಮಾಡಿ ಬಾಯಿ ತರ್ಕೊಂಡು ನಿಲ್ತೈತಿ. ನನಗೆ ತಿನ್ನಕ್ ಬರಲ್ಲ, ನೀನೇ ತಂದು ಬಾಯಾಗ ಹಾಕುವ. ಅದೇನಂತೈತಿ? ಪಂಕಿದವು ಹಾರು ಆರ್ಸ್ಕೊಂಡು ತಿನ್ನು ಅಂತೈತಿ. ಇಲ್ಲಿಲ್ಲ, ಹಂಗ ಮಾಡ್ಬೇಡ, ಒಂಚಾರ ಬಾಯಾಗ ತಂದು ಹಾಕಂತೈತೆ. ಹಿಂಗೆ ಎಷ್ಟು ದಿವಸ ನಡೀತೈತಿ? ಹಾರಕ್ ಕಲಿಯುವ ತನಕ ಬಾಯಾಗ ತಂದು ಹಾಕಬಹುದು, ಆಮೇಲೆ ಹಾಕೋಲ್ಲ, ಅದು ನೂಕಿ ಹಾಕ್ತೈತಿ ಹೊರಗೆ. ನೂಕಿ ಹಾಕಿದ ನಂತರ ಆ ತಂತನ ಹಾರ್ತೈತಿ. ಅದು ಹಾರಕ್ಕೆ ಕಲಿಸಬೇಕು ಅಂತಂದ್ರೆ ಏನು ಮಾಡಬೇಕು? ಅದ್ರ ಪಂಕ ಹಿಡಿದು ಬಾಯಾಗ ಹಿಡಿದು ಎತ್ತಿ ಆಕಾಶದಾಗ ಬಿಡಬೇಕೇನ? ನೂಕಿ ಹಾಕಿ ಬಿಡೋದು. ತಂತನ ಪಂಕ ಹಿಂಗೆ ಹಿಂಗೆ ಆಗ್ತಾವ. ಒಬ್ಬರಿಗೆ ಈಸುಗ ಕಲಿಸೋದಿತ್ತಂತಂದ್ರೆ ನಿಮ್ ದೆಣ್ಣಕ್ಕೆ ಕಟ್ಕೊಂಡು ಅವ್ರನ್ನ ಜಿಗವ್ರೇನ, ಅವ್ರನ್ನ ನಿಮ್ ಬೆಣ್ಣಕ್ಕೆ ಕಟ್ಕೊಂಡ್ರಿ ಅಂದ್ರೆ ನಿಮ್ಮನ್ನು ಒಳಗಿಸಿ ಬಿಡ್ತಾರೆ. ಅವ್ರನ್ನೇನ್ ಮಾಡೋದು? ನೂಕಿ ಹಾಕಿಬಿಡೋದು. ಮುಳುಕತ್ರ ಹಿಡ್ತಾರ, ಅಂಜಬೇಡ ಅನ್ನೋದು ನೂಕಿ ಹಾಕಿಬಿಡೋದು, ಮುಳುಗಕತ್ರ ಹಿಡ್ತಂದು ಬಿಡೋದು. ಮತ್ ಈ ತರ ನೂಕಿ ಹಾಕಿದಾಗ ಕಲಿತಾರ. ಈಜೋದು ಯಾವಾಗ ಬರ್ತೈತಿ ಗೊತ್ತೇನ? ಡುಕ್ಲಾಸಿದಾಗ ಬರ್ತೈತಿ. ಆದ್ರೆ ಸ್ವಲ್ಪ ಆಶ್ರಯ ಕೊಡೋದು, ಏನು ಹೆದರ್ಬೇಡ, ನಾ ಇದೇನಲ್ಲ, ಮುಳುಕತ್ತಿ ಅಂದ್ರೆ ತೆಗಿತ, ನೂಕ್ ಹಾಕಿಬಿಡೋದು, ಮತ್ ಹೇಳಿಬಿಡೋದು, ಮುಳುಕತ್ತಿ ಅಂದ್ರೆ ಕೈಕಾಲು ಒದ್ದಾಡೋದಷ್ಟ, ನೀನ್ ಅಕ್ಕಿ ಮುಳುಗುಲ್ಲ ಅನ್ನೋದು. ಅಂದ್ ಅಷ್ಟಾದ್ರೂ ಸೂತ್ರ ಕೊಟ್ಟಿರ್ತೀವಲ್ಲ, ಆ ಆಧಾರದಿಂದ ಸ್ವಲ್ಪ ಕೈಕಾಲು ಬಡಿತಾನಂತಂದ್ರೆ ಯಾಕೆ ಮುಳುಗುತ್ತಾನು? ಕೈಕಾಲು ಬಡಿಲಿಲ್ಲ ಮತ್ ಶ್ವಾಸೋಶ್ವಾಸ ಬಾಯಾಗ ನೀರು ತಗೊಂಡು ಗೊಟ್ಟು 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 ಕುಡಿಕತ್ರ ಮುಳುಗುತ್ತೆ. ನೂಕ್ ಹಾಕಿಬಿಡೋದು, ಮುಳುಕತ್ತೆ ಅಂದ್ರೆ ಕೈಕಾಲು ಬಡಿ, ಅಂದ್ರೂ ನೀ ಮುಳುಕತ್ತೆ ಅಂತಾರೆ, ನಾ ಇದೇ ಅಲ್ಲಿ ನೀ ಯಾಕೆ ಹೆದರುತ್ತೆ, ತಗಿತೇನೆ ನಿನ್ನ. ಪಕ್ಷಿಗಳು ಕೂಡ ಯಾವುದೇ ರೂಪದಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾವ, ಕಲಿಸ್ತಾವ ವಿದ್ಯೆಯನ್ನ. ಸಂಸಾರ ಹೆಂಗ್ ಮಾಡೋದು, ಹೆಂಗ್ ತಿನ್ನೋದು, ಹೆಂಗ್ ಆರಿಸೋದು, ಯಾವ ತರ ಇರೋದು, ಆ ಕಡೆ ಈ ಕಡೆ ಯಾರು ಬಂದ್ರೆ ನೋಡ್ಕೋತಿರೋದು, ನೋಡ್ಕೋ ತಿನ್ನೋದು, ನಾ ಹೆಂಗ್ ಮಾಡ್ಕಿದ್ದೇನೆ ಅದನ್ನ ನೋಡು, ನೋಡಿ ಕಲಿ. ಇವುಗಳಿಗೆ ಶಾಸ್ತ್ರ ಇಲ್ಲ, ಮನುಷ್ಯರಿಗೆ ಶಾಸ್ತ್ರ ಇದೆ. ಯಾಕೆಂದರೆ ಮನುಷ್ಯನ ಸಂಸಾರ ಬಹಳ ದೊಡ್ಡದಿದೆ, ಸಂಸಾರದ ವಿಸ್ತೃತ ಸಂಸಾರ ಇದೆ ಮನುಷ್ಯನಿಗೆ. ಪಕ್ಷಿಗಳಿಗೆ ವಿಸ್ತೃತ ಸಂಸಾರ ಇಲ್ಲ, ಒಟ್ಟು ಉಣ್ಣುವುದನ್ನ ತಿನ್ನುವುದನ್ನ ಇರುವುದನ್ನ ಕಲಿತರೆ ಮುಗಿಯಿತು. ಮತ್ತೇನೈತಿ ಕೊಡೋದ ತಗೊಳ್ಳೋದ, ಎಷ್ಟು ರೊಕ್ಕ ಬಂದು, ಎಷ್ಟು ಹಾದು, ಎಷ್ಟು ದನಗಳ, ಎಷ್ಟು ಕರುಗಳ, ಇಂಥ ವ್ಯವಹಾರ ಇಲ್ಲ ಇಲ್ಲ. ಅವಕ್ಕೆ ಯಾಡ್ ಮಕ್ಕಳಿಗೆ ಜನ್ಮ ಕೊಡ್ತವೆ ಅವುಗಳ ದೊಡ್ಡು ಅದು ಅಂತಂದ್ರೆ ಮುಗಿಯಿತು. ಇವು ಸ್ವತಂತ್ರ, ಅವು ಸ್ವತಂತ್ರ. ಮನುಷ್ಯ ದೂರದೃಷ್ಟಿಯಿಂದ ಸಂಸಾರ ಮಾಡ್ತಾನೆ, ಪ್ರಾಣಿಗಳು ದೂರದೃಷ್ಟಿಯಿಂದ ಸಂಸಾರ ಮಾಡಲ್ಲ. ಯಾವುದಾದ್ರೂ ಪಕ್ಷಿ, ಯಾವುದಾದ್ರೂ ಪ್ರಾಣಿ ಇಲ್ಲಿ ತನಕ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹುಟ್ಟಿದಾಗ ಇಷ್ಟು ನಾನು ಸಂಗ್ರಹ ಮಾಡಿಡಬೇಕು ಅವುಗಳಿಗೆ ಆಗ್ತದೆ ಅನ್ನುವ ದೃಷ್ಟಿಯಿಂದ ಯಾವ ಸಂಗ್ರಹ ಮಾಡಿಡ್ತಾವ? ಭವಿಷ್ಯದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಮನುಷ್ಯ ಏಳನೇ ಪೀಳಿ ತನಕ ಗಳಿಸಿಡ್ತಾನೆ, ಆಯ್ತು. ಪಾಪ ಎಂಟನೇ ಪೀಳಿದವರು ಉಪವಾಸ ಇರಬೇಕಲ್ಲ, ಎಂಟನೇ ಪೀಳಿದವರ ಜವಾಬ್ದಾರಿ ಯಾರು? ನೀವು ಗಳಿಸಿಡೋದಾದ್ರೆ ಅನಂತ ಪೀಳಿಗೆಯ ಹಣ ಗಳಿಸಿಡ್ರಿ, ಯಾಕಂದ್ರೆ ಅದು ನಿಮ್ಮದೇ ವಂಶ. ಅಷ್ಟು ದೂರದೃಷ್ಟಿಯಿಂದ ಗಳಿಸಿಡ್ತಾ ಹೋಗ್ರಲ್ಲ, ಅಷ್ಟೇ ಗಳಿಸಲ್ಲ, ಒಬ್ಬರದ ಇಬ್ಬರದ ಗಳಿಸಿಟ್ಟು ಹೋಗ್ಬಿಡ್ತೀರಿ. ಗಳಿಸುವಂತ ಅವಶ್ಯಕತೆ ಇದೆಯೇನು? ಇಲ್ಲ. ಆದ್ರೆ ಗಳಿಸುವಂತ ಬುದ್ಧಿ ಏನಿದೆಯಲ್ಲ, ಇದು ಕೇವಲ ಮನುಷ್ಯನಲ್ಲಿದೆ, ದೇವತೆಗಳಲ್ಲಿಲ್ಲ, ನಾರಕಿ ಜೀವಿಗಳಲ್ಲಿಲ್ಲ, ತಿರೇಂಚಿಗತಿಯಲ್ಲಿಲ್ಲ. ಅದು ಸತ್ಯ ಇದೆ ನೋಡ್ರಿ, ಅಲ್ಲಿ ಇಲ್ಲ ಅನ್ನೋದು ಸತ್ಯ, ಇಲ್ಲಿ ಇದೆ ಅನ್ನೋದು ಬಹಳ ಸುಳ್ಳು ಇದೆ, ಇದು ಸುಳ್ಳದ ದಾರಿ ಇದೆ. ಯಾರ ಚಿಂತೆಯನ್ನು ಯಾಕೆ ಮಾಡಬೇಕು? ಏ ಹಂಗ್ಯಂಗ್ರಿ, ಪೈಲಾದಿಂದ ನಾವು ಹಿಂಗಿದೀವಿ, ಹಂಗ್ಯಂಗ್ರಿ, ಹಾಗೇನಿಲ್ಲ. ಅವರವರ ಪುಣ್ಯ, ಅವರವರ ಪಾಪ, ಅವ್ರ ಸಂಗಡ ಇದೆ. ಇರುವ ತನಕ ಆ ಕಲೆಯನ್ನು ಕಲಿಸೋದು, ಹೇಗಿರಬಹುದು ನೀನು ಸುಖಿಯಾಗಿ? ವಿದ್ಯಾ ಕೊಡಿ, ವಿದ್ಯಾ ಕೊಟ್ರೆ ಮುಗೀತು. ಗಳಿಸಿ ಇಡುವಂತಹ ಕೊಡುವಂತಹ ಅವಶ್ಯಕತೆ ಏನೂ ಇಲ್ಲ, ವಿದ್ಯೆ ಕೊಟ್ರೆ ಮುಗೀತು. ಎಂ ಕಾಂ ಮಾಡಿದ್ರಿಲ್ಲೋ, ಮಾಡಿಸಿದ್ರಿಲ್ಲೋ, ಮಾಡಿಸಿದ್ರಿ, ಇನ್ನು ಗಪ್ಕೊಂಡ್ರಿ, ಅದೇ ಇನ್ನೇನು ಮಾಡ್ತೈತಿ, ಅದು ಮಾಡ್ಕೊಳ್ಳಿ. ಏನಾದರೂ ಮಾಡ್ಕೊಳ್ತೈತಿ ಅದು ಪುಣ್ಯ ಐತಿ. ಪುಣ್ಯ ಇದ್ದಾಗ ಏನಾದರೂ ಆಗೇ ಆಗುತ್ತದೆ. ಪುಣ್ಯದಿಂದ ಖಾಲಿ ಯಾರು ಇಲ್ಲ. ಕಲಿಸಿ ದೊಡ್ಡವರನ್ನು ಮಾಡಿದ್ರಿ, ಎಲ್ಲ ಆಯಿತು. ಮತ್ತೆ ಹೊಡಿಸಿದ್ದನ್ನು ಕೂಡ ಕೊಡೋಣ ಇಡೋಣ, ಇನ್ನೊಂದು ಸ್ವಲ್ಪ ಇಡೋಣ, ಯಾಕೆ ಬೇಕಾಗಿದೆ? ಮನುಷ್ಯ ವಾಸ್ತವಿಕವಾಗಿ ಗಳಿಸೋದು ಅಂತಂದ್ರೆ ತನ್ನ ವಂಶಕ್ಕಾಗಿ ಅಲ್ಲ, ನಿಜವಾಗಿ ನೋಡಿದ್ರೆ ತನ್ನ ಅಭಿಮಾನವನ್ನು ಗಳಿಸುವ ಸಲುವಾಗಿ ಗಳಿಸ್ತಾನೆ. ತನ್ನ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ಗಳಿಸ್ತಾನೆ. ನಾನು ಎಲ್ಲರಲ್ಲಿ ಮೆರೆಯಬೇಕು, ನಾನು ದೊಡ್ಡವನಾಗಿ ಕಾಣಬೇಕು, ನಾನು ಶ್ರೀಮಂತ ಅಂತ ಅನ್ನಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಗಳಿಸ್ತಾನೆ. ಯಾರಿಗೆ ಮಕ್ಕಳಿಲ್ಲ, ಒಂದು ಒಬ್ಬರು ಯಾರೂ ಮಕ್ಕಳಿಲ್ಲ, ಒಬ್ಬನೇ ಇದ್ದಾನೆ, ಅವನು ಗಳಿಸ್ತಾನೂ ಇಲ್ಲ. ಯಾವ ಉದ್ದೇಶ ಏನು? ಅದನ್ನು ಬಿಟ್ಟು ಹೋಗೋದಿತ್ತಲ್ಲ ನಾಳೆ. ಯಾರಿಗಾಗಿ ಗಳಿಸ್ತಾ ಇದ್ದಾನೆ? ಇದು ಹೆಸರು, ಹೆಸರು ಕೆಸರು. ಇನ್ನು ಹೆಸರೇ ಬರೆದು ಎಲ್ಲಿ ಅಂಟಿಸೋದೈತೇನೆ ಎಲ್ಲಿ ಗ್ವಾಡಿಗೆ? ಹೆಸರು ಗ್ವಾಡಿ ಮೇಲೆ ಇರೋದು, ಆತ್ಮ ಎಲ್ಲಿ ಹೋಯಿತು? ಅದೇ ಯಾರಿಗೆ ಗೊತ್ತು? ಇಷ್ಟು ಗಳಿಸುವಾಗ, ಇಷ್ಟು ಪಾಪ ಆದಾಗ, ಇಷ್ಟು ಮೋಹ ಆದಾಗ, ಇಷ್ಟು ವ್ಯಾಮೋಹ ಆದಾಗ ಕರ್ಮಗಳು ಕಟ್ಟಿವೆಯೋ ಅಥವಾ ಇಲ್ಲ? ಆ ಕರ್ಮಗಳ ಆಧಾರದಿಂದ ಆತ್ಮ ಪ್ರಗತಿಗೆ ಹೋಗೋದಿದೆಯೋ ಅಥವಾ ಹಣದ ಆಧಾರದಿಂದ ಒಳ್ಳೆಯ ಗತಿಗೆ ಹೋಗೋದಿದೆಯೋ? ಯಾರು ಹೆಚ್ಚು ಗಳಿಸ್ತಾರೆ, ಶ್ರೀಮಂತರಾಗ್ತಾರೆ, ಅವರಿಗೆ ಟಾಪ್ ಲೆವೆಲ್ದು ಸ್ವರ್ಗ ಸಿಗ್ತದೆ. ಹೀಗೆ ತರ ಏನಿದೆ? ಹೆಚ್ಚು ಗಳಿಸಿದವರು 16ನೇ ಸ್ವರ್ಗ, ಜರಾ ಕಮ್ಮಿ ಗಳಿಸಿದವರು 13ನೇ, ಅದಕ್ಕಿಂತ 50% ಗಳಿಸಿದವರು 8ನೇ, ಒಟ್ಟ ಗಳಿಸದೇ ಇದ್ದವರು ಭೌನತ್ರಿಕದಲ್ಲಿ. ಆ ಥರ ಏನಿದೆ? ಯಾರು ಆತ್ಮಸಂಪತ್ತಿಯನ್ನು ಗಳಿಸ್ತಾರಲ್ಲ ಅವ್ರು ಹೋಗ್ತಾರೆ ನೋಡ್ರಿ, ಹೆಚ್ಚಿಂದ ಹೆಚ್ಚು ಮೇಲೆ ಸರ್ವಾರ್ಥ ಸಿದ್ಧಿ ತನಕ ಹೋಗಬಹುದು. ಅವರು ನಿರ್ಗಂತ ಮುನಿಗಳು, ಶುಕ್ಲ ಲೇಷಿಯಿಂದ ಶುಕ್ಲ ಪರಿಣಾಮಗಳಲ್ಲಿ ಯಾವುದೂ ಭಾವಿಲ್ಲ, ಅಪರಿಗ್ರಹ ಭಾವ. ಅಪರಿಗ್ರಹ ಭಾವವುಳ್ಳವರು ಸರ್ವಾರ್ಥ ಸಿದ್ಧಿಗೆ ಹೋದರು. ಅಪರಿಗ್ರಹ ಭಾವವುಳ್ಳವರು ಘಾತಿ ಕರ್ಮ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಆತ್ಮಿಕ ಸಂಪತ್ತಿಯನ್ನು ಪಡ್ಕೊಂಡ್ರು. ನಿಜವಾದ ಅನಂತ ಸಂಪತ್ತಿ, ಆತ್ಮ ಸಂಪತ್ತಿ, ಗುಣ ಸಂಪತ್ತಿ, ದುಃಖಕ್ಕೋ ಕಮ್ಮಕ್ಕೋ ಭೋಯಿಲಾವು ಸುಗೈ ಗಮನಂ ಸಮಯ ಮರಣ ಜಿನ್ ಗುಣ ಸಂಪತ್ತಿ ಹೋ ಮಧ್ಯಮ ಜಿನ ಭಗವಂತನಂತಹ ಗುಣಗಳ ಸಂಪತ್ತಿಯು ನನಗೆ ಆಗಲಿ. ಗುಣ ಸಂಪತ್ತಿಯನ್ನು ಗಳಿಸಿದರು. ಭೌತಿಕ ಸಂಪತ್ತಿಯನ್ನು ಗಳಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಚಕ್ರವರ್ತಿಗಳು ತಮ್ಮ ಮಕ್ಕಳಿಗೆ ಸಂಪತ್ತಿಯನ್ನು ಹಿಂದೆ ಬಿಟ್ಟು ಹೋದರು. ಆ ಮಕ್ಕಳು, ಅದರಲ್ಲಿ ಯಾರಾದರೊಬ್ಬರು, ದೊಡ್ಡ ಮಗ ಅಧಿಕಾರಿ ಅಧಿಕಾರಕ್ಕೆ ಬಂದು ಚಕ್ರವರ್ತಿ ಆದೇನು? ಚಕ್ರವರ್ತಿ ಆಗಬೇಕು ಅಂತಂದ್ರೆ ಚಕ್ರವರ್ತಿ ಆಗುವಂತಹ ಪುಣ್ಯ ಅದು ಬೇರೆ ಇದೆ. ಆ ಪುಣ್ಯ ಫಲದಲ್ಲಿ ನಾವೆಲ್ಲರೂ ಪಾಲುಗಾರರು. ಪಾಲ ತಗೊಳ್ಳುವಷ್ಟು ಪುಣ್ಯ ನಮ್ದಿದೆ, ಚಕ್ರವರ್ತಿ ಆಗುವಷ್ಟು ಪುಣ್ಯ ಇಲ್ಲ. ಚಕ್ರವರ್ತಿ ಯಾವ ಪುಣ್ಯದ ಫಲವನ್ನು ಪಡೆದಿದ್ದಾನೆಲ್ಲ ಅದು ಷಟ್ ಖಂಡ, 6 ಖಂಡಗಳ ಒಡೆಯತ್ವ ಚಕ್ರವರ್ತಿಗಿದೆ. ಆದರೆ ಚಕ್ರವರ್ತಿ ತಾನು ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಕರ್ಮಗಳನ್ನು ನಾಶ ಮಾಡಿಕೊಂಡು ಮೋಕ್ಷಕ್ಕೆ ಹೋದಾಗ, ಈ ಪರಿಗ್ರಹವನ್ನು ತ್ಯಾಗ ಮಾಡಿದಾಗ ತನ್ನ ಮಕ್ಕಳಿಗೆ ಚಕ್ರವರ್ತಿಯನ್ನು ಮಾಡಲಿಕ್ಕೆ ಆಯ್ತೇನು? ಮಾಡಲಿಕ್ಕೆ ಆಗಲಿಲ್ಲ. ನೀವು ಅದೇ ತರ ಯೋಚನೆ ಮಾಡಬೇಕು. ನಾವು ಶ್ರೀಮಂತರು, ನಾನು ಶ್ರೀಮಂತ, ನಾನು ಶ್ರೀಮಂತ ಭೌತಿಕ ಸುಖದ ಅಪೇಕ್ಷೆಯಿಂದ, ನಾನು ಒಳ್ಳೆಯವನು, ಬಹಳ ಶ್ರೀಮಂತ, ಕೋಟ್ಯಾಧೀಶ, ಅರಬುಪತಿ ಅರಬುಪತಿ ಆಯಿತು. ಅರಬುಪತಿ ನೀನೇ, ಅರಬುಪತಿ ನಿನ್ನ ಮಗ, ಅರಬುಪತಿ ಮಾಡಿ ಹೋಗ್ಬೋದು ಮಗನಿಗೆ? ನೀವು ಬಿಟ್ಟು ಹೋದ ನಂತರ ನೀವು ಹೆಂಗ ಅರಬುಪತಿ ಇದ್ರಲ್ಲ, ಸಾಯುವ ತನಕ ಅರಬುಪತಿ ಇದ್ರಿ, ಸಾಯುವ ತನಕ ಅರಬುಪತಿ. ಅದೇ ತರ ಮಗನಿಗೆ ಆ ಅರಬಪತಿತ್ವವನ್ನು ವಹಿಸಿಕೊಟ್ಟು ಸಾಯುವ ತನಕ ಅರಬುಪತಿಯಾಗಿ ಉಳಿಯಬೇಕು ಅಂತಂದ್ರೆ ಸಾಧ್ಯತೆ ಇರಬಹುದು. ಆದರೆ ಕೇವಲ ಅರಬಪತಿಯಾಗಿ ಉಳಿತಾನೆ ಅನ್ನುವಂಥದ್ದೇನು ಗ್ಯಾರಂಟಿ ಇದೆ? ಖರಬಪತಿನೂ ಆಗಬಹುದು, ತಂದೆಕ್ಕಿಂತ ಹೆಚ್ಚು ಮಗನ ಪುಣ್ಯ ಇರಬಹುದು, ಹೆಚ್ಚನೂ ಆಗ್ಬಹುದು, ಕಡಿಮೆನೂ ಆಗಬಹುದು, ಏನು ಇಲ್ಲದಂತೆಯೂ ಆಗಬಹುದು. ಕರೋಡಪತಿ ಇದ್ದವರು ರೋಡ್ಪತಿ ಆಗಿರುವುದನ್ನು ನೋಡ್ತಿರಲಿಲ್ಲ? ಅವರವರ ಪುಣ್ಯ ಅವರವರ ಪಾಪಕ್ಕೆ ತಕ್ಕಂತೆ ಆಗ್ತದೆ. ಹಾ ನೋಡಿದಿರಲ್ಲ, ಹೀಗ್ಯಾಕೆ ಒಬ್ಬ ತಂದೆ ಗಳಿಸಿಟ್ಟದ್ದು ಮಗನ ಕೈಯಲ್ಲಿ ಉಳಿಯಲಿಲ್ಲ ಯಾಕ? ಇದು ಪಾಪ ಕರ್ಮ ಪುಣ್ಯ ಕರ್ಮ, ಪಾಪ ಮತ್ತು ಪುಣ್ಯ ಕರ್ಮಗಳ ಆಟ. ಈ ಆಟ ಖಾಟ್ ಆಗಬೇಕು ಅನ್ನುವಂತ ಪ್ರಯತ್ನ ಮಾಡೋದು. ನಿಜವಾದ ಆಟ ಏನಿದೆಯಲ್ಲ ಅಲ್ಲಿ ನಮ್ಮ ಆಟ ನಡೀಬೇಕು. ಒಳಗಡೆಗೆ ಗುಣ ಸಂಪತ್ತಿ ಇದೆ, ಅನೇಕ ಅನಂತ ಗುಣಗಳ ಸಂಪತ್ತಿ ಆತ್ಮ ಅಲ್ಲಿದೆ, ಅದನ್ನು ಪ್ರಾಪ್ತ ಮಾಡಿಕೊಂಡ್ರೆ ಮುಗಿದು ಹೋಯಿತು, ಇನ್ಯಾವುದನ್ನು ಮಾಡಬೇಕಾಗಿಲ್ಲ. ಈ ರಹಸ್ಯವನ್ನ ತಿಳ್ಕೊಂಡ ನಂತರ ಮನುಷ್ಯ ನಿರ್ಮೋಹಿ ಆಗ್ತಾನೆ. ಈ ರಹಸ್ಯಗಳು ಕಲ್ಪನೆಗೆ ಬರಲಿಲ್ಲ ಅಂತಂದ್ರೆ ಜೀವನ ಪರ್ಯಂತ ಅಜ್ಞಾನ ಉಳಿತದೆ, ಮೋಹಿಯಾಗಿರ್ತಾನೆ. ಕರ್ಮಗಳು ಬಂಧ, ಅದಕ್ಕೆ ತಕ್ಕಂತೆ ಆಗೇ ಆಗವು. ಆಮೇಲೆ ಸಾಯುವಾಗ ಮೋಹದಿಂದ ಸಾಯಬೇಕು, ಸಾಯುವಾಗ ಸಂಪತ್ತಿಯ ವ್ಯಾಮೋಹದಿಂದ ಸಾಯಬೇಕು, ಕರ್ಮಗಳನ್ನು ಕಟ್ಕೊಂಡು ಸಾಯಬೇಕು. ಆಮೇಲೆ ಮುಂದಿನ ಭವಿಷ್ಯವನ್ನು ನಾವು ನಮ್ಮ ಭವಿಷ್ಯವನ್ನೇ ನೋಡ್ಕೊಳ್ತೀವಿ ಅಂತಂದ್ರೆ ಜೀರೋ, ಇನ್ನು ಸದ್ಗತಿನೂ ಇಲ್ಲ. ಮೋಹ ಬಿಟ್ಟು ಸಾಯುವುದಕ್ಕೆ ಪರಿಗ್ರಹವನ್ನು ಗಳಿಸಿದ್ದೀರಿ, ಪಾಪ ಆಗಿದೆ, ಏನು ಅಡ್ಡಿ ಇಲ್ಲ, ಪಾಪ ಬೇಕಷ್ಟಾಗಲಿ. ಆದರೆ ಕೊನೆಗೆ ಈ ಪಾಪವನ್ನು ನಾಶ ಮಾಡತಕ್ಕಂಥ ದಾರಿಯನ್ನು ಕೂಡ ನಾವು ಯೋಚನೆ ಮಾಡಿ ಇಟ್ಕೊಳ್ಬೇಕಲ್ಲ. ಇವುಗಳನ್ನು ನಾಶ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡಿಕೊಂಡು ಮುಂದೆ ಹೋಗೋದಿದೆ, ಮುಂದಿನ ಗತಿಯನ್ನು ಸುಧಾರಿಸ್ಕೊಳ್ಳೋದಿದೆ. ಮುಂದೆಯೂ ಕೂಡ ನನ್ನ ನಿಜವಾದ ಆತ್ಮಸುಖ, ಆತ್ಮ ಸಂಪತ್ತಿ ಉಳಿಯಬೇಕು, ಪುಣ್ಯಕರ್ಮ ಉಳಿಯಬೇಕು, ಪುಣ್ಯನೂ ಉಳಿಯಬೇಕು, ಪಾಪ ಅಳಿಯಬೇಕು, ಕಳೆದು ಹೋಗಬೇಕು, ನಾಶ ಆಗಬೇಕು, ಸದ್ಗತಿಯಲ್ಲಿ ಆತ್ಮ ಹುಟ್ಟಬೇಕು. ಹುಟ್ಟಿದರೂ ಕೂಡ ಮತ್ತೆ ಮುಂದಿನ ದೃಷ್ಟಿ ಇರಬೇಕು. ಎಲ್ಲಿ ತನಕ ಸಂಸಾರದಲ್ಲಿದೆ ಅಲ್ಲಿ ತನಕ ಭೌತಿಕ ಸುಖ ಸಂಪತ್ತಿಗಳು ಬದುಕಿಗೆ ಅವಶ್ಯಕ. ಆದರೆ ಭೌತಿಕ ಸುಖ ಸಂಪತ್ತಿ ನಮ್ಮ ಬದುಕಿನ ಕೊನೆ ಅಲ್ಲ. ನಮ್ಮ ಬದುಕಿನ ಕೊನೆ ಯಾವುದು? ಆತ್ಮಸುಖ, ಶಾರೀರಿಕ ಸುಖ ಅಲ್ಲ. ಶರೀರ ದೋಸ್ತ, ಶರೀರ ಯಾರು? ದೋಸ್ತ, ಮಿತ್ರ, ಪ್ರತಿ ಸಮಯದಲ್ಲೂ ಹೆಲ್ಪ್ ಮಾಡುವಂಥವನು. ನಿಮ್ಮ ಬದುಕಿಗೆ ಮೊದಲನೆಯ ದೋಸ್ತ ಯಾರು ಅಂತಂದ್ರೆ ನಿಮ್ಮ ಶರೀರವೇ ಮೊದಲನೇ ದೋಸ್ತ, ಮಿತ್ರ. ಈ ಮಿತ್ರನಿಗೆ ಏನು ಬೇಕೋ ಅದನ್ನ, ಮಿತ್ರ ಸಂಕಟದಲ್ಲಿದ್ದಾನೆ ಅಂತಂದ್ರೆ ಸ್ವಲ್ಪ ಕೊಡೋದು. ಮಿತ್ರನಿಗೆ ಎಷ್ಟು ಬೇಕು? ಒಂದೆರಡು ಚಪಾತಿ, ಅನ್ನ, ಸಾರ, ರೊಟ್ಟಿ, ಎಷ್ಟು ಬೇಕಲ್ಲ, ಕೊಟ್ಬಿಡೋದು. ತಗೋ ತಗೋ, ಏನು ಅಡ್ಡಿ ಇಲ್ಲ, ಇರು ನನ್ನ ಸಂಗಾಟಿ, ಇರು ದೋಸ್ತಿದಿ ನನ್ನ ಸಂಗಾಟಿ, ಇರು, ನಿನಗೆ ಯಾವಾಗ ನಿನ್ ಕಷ್ಟ ಕೊಡಂಗಿಲ್ಲ. ಆದ್ರೆ ನಾ ಏನು ಕೆಲಸ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹೆಲ್ಪ್ ಮಾಡು. ನಾವು ಧರ್ಮ ಮಾಡೋದು ಶರೀರ ದೋಸ್ತಾಗಿ ನಮ್ಮ ಸಂಗಾಟ ಉಳಿಯಬೇಕು, ಇರಲಿ ನಮ್ಮ ಜೊತೆಯಲ್ಲಿರು, ನಮ್ಗೆ ಹೆಲ್ಪ್ ಮಾಡು. ನನಗೆ ಹೆಲ್ಪ್ ಮಾಡಿದ್ರೆ ನಿನಗೂ ಹೆಲ್ಪ್ ಮಾಡು. ದೋಸ್ತರು ಹೆಲ್ಪ್ ಮಾಡುತ್ತಾರಲ್ಲ ಪರಸ್ಪರದಲ್ಲಿ. ಮಿತ್ರ ಅಂದ್ರೆ ಯಾರು? ಸಂಕಟದಲ್ಲಿ ಇರುವ ಸಂಕಟವನ್ನು ದೂರುಗೊಳಿಸುವವನೇ ಮಿತ್ರ. ಮಿತ್ರನ ಲಕ್ಷಣ ಪರಿಭಾಷೆ ಡೆಫಿನೇಷನ್ ಹೀಗಿದೆ: ಸಂಕಟದಲ್ಲಿ ಇರುವವರನ್ನು ಪಾರ ಮಾಡುವವನೇ ಮಿತ್ರ. ಶರೀರ ಶತ್ರು ಅಲ್ಲ, ಮಿತ್ರ. ನಮ್ಮ ಧರ್ಮ ಪಾಲನೆಯಲ್ಲಿ ಅದು ಸಹಾಯಕ. ನಾವು ಹೋಗು ಬರುವುದರಲ್ಲಿ ಅದು ಸಹಾಯಕ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಮಿತ್ರ ನೋಡಿ. ನಮ್ಮ ವಾಹನ ಇದು, ವಾಹನದಂತೆ ಡ್ರೈವರ್ಗೆ ಯಾತ್ರಿಗಳಿಗೆ ವಾಹನ ಯಾವ ತರ ನಿರಂತರವಾಗಿ ಸಹಾಯ ಮಾಡ್ತಾ ಇದೆ ಆ ತರ ಶರೀರ ಕಾರ್ ಗಾಡಿ ಇದ್ದಂಗೆ ಆತ್ಮನಿಗೆ ಸಹಾಯ ಮಾಡ್ತಾ ಇದೆ. ಪ್ರತಿ ಕ್ಷಣ ಕ್ಷಣಕ್ಕೂ ಶರೀರದಿಂದ ಸಹಾಯ ಆಗ್ತಾ ಇದೆ. ಆಮೇಲೆ ಇಷ್ಟು ಉಪಕಾರಿ ಕಾರ್ ಗಾಡಿಗೆ ಉಪಕಾರ ಮಾಡಬೇಕು ಬೇಡ ಬೇಕು, ಏನ್ ಮಾಡಬೇಕು? ಪೆಟ್ರೋಲ್ ಹಾಕೋದಷ್ಟೇ ಆತ, ಓಡತಿರ್ತಿತ್ತು, ಓಡತಿರ್ತಿ ಪೆಟ್ರೋಲ್ ಹಾಕೋದು ಓಡಿಸೋದು, ಪೆಟ್ರೋಲ್ ಹಾಕೋದು ಓಡಿಸೋದು, ಇಷ್ಟೇ ಕೆಲಸ ತಗೊಳ್ಳೋದಷ್ಟೇ. ಹೊರಗಿನ ಧನ ಸಂಪತ್ತಿ ಇದೆಲ್ಲ ಯಾತಕ್ಕೆ ಸಿಕ್ಕಿರೋದು ಅಂತಂದ್ರೆ ಇದೆಲ್ಲ ಪೆಟ್ರೋಲ್ ತರೋ ಖರ್ಚುದು ಕೇವಲ. ಒಂದು ಸಲ ಪೆಟ್ರೋಲ್ ಹಾಕೋದು, ಗಾಡಿ ಓಡಿಸೋದು, ಮಾಡೋದೇನ ಧರ್ಮ ಮಾಡೋದು. ಧರ್ಮ ಅಂದ್ರೆ ಏನ? ಧರ್ಮ ಅಂದ್ರೆ ಏನ್ ಮಾಡೋದು? ಧರ್ಮ ಅಂದ್ರೆ ಏನ್ ಮಾಡೋದದ? ಸಮ್ಯಕ್ ದೃಷ್ಟಿಯಾಗಿ ಉಳಿಯೋದು, ಜ್ಞಾನಿಯಾಗಿ ಉಳಿಯೋದು, ಚಾರಿತ್ರವಂತನಾಗಿ ಉಳಿಯೋದು. ಈ ಧರ್ಮ ಸಂಪತ್ತಿ, ರತ್ನತ್ರಯ ಸಂಪತ್ತಿ ನಮ್ಮಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು. ಮತ್ತು ಇದು ಮರಣ ಸಮಯದವರೆಗೂ ಉಳಿಯಬೇಕು, ಇದ್ದಿರಬೇಕು ಅನ್ನುವುದಕ್ಕಾಗಿ ಈ ಗಾಡಿಗೆ ಪೆಟ್ರೋಲ್ ಹಾಕೋದು. ಧರ್ಮ ಪಾಲನೆಗಾಗಿ ಊಟ ಮಾಡಬೇಕು, ಊಟಕ್ಕಾಗಿ ಧರ್ಮ ಪಾಲನೆ ಮಾಡಬಾರದು. ಧರ್ಮಕ್ಕಾಗಿ ಊಟ ಇದೆಯೋ ಅಥವಾ ಊಟಕ್ಕಾಗಿ ಧರ್ಮ ಇದೆ? ಧರ್ಮಕ್ಕಾಗಿ ಊಟ ಇದೆ. ಧರ್ಮಕ್ಕಾಗಿ ಸಂಪತ್ತಿ ಇದೆಯೋ ಅಥವಾ ಸಂಪತ್ತಿಗಾಗಿ ಧರ್ಮ ಇದೆ? ಆಮೇಲೆ ನಾವು ಧರ್ಮಕ್ಕಾಗಿನೇ ಎಷ್ಟು ಸಂಪತ್ತಿ ಬೇಕಲ್ಲ ಅಷ್ಟು ಇಟ್ಕೊಳ್ಬೇಕು. ಧರ್ಮ ನಡೆಸೋ ಸಲುವಾಗಿ ಬೇಕದು. ಧರ್ಮಕ್ಕಾಗಿ ಸಂಪತ್ತಿ ಇದೆ ಅನ್ನುವಂತಹ ಮಾತು ಯಾರಿಗೆ ತಿಳಿದು ಬಂತಲ್ಲ ಅವರು ಹೆಚ್ಚು ಪಾಪದಲ್ಲಿ ಬೀಳುವುದೇ ಇಲ್ಲ, ಹೆಚ್ಚು ವ್ಯಾಮೋಹದಲ್ಲಿ, ಹೆಚ್ಚು ಪರಿಗ್ರಹದಲ್ಲಿ, ಹೆಚ್ಚು ಪಾಪದಲ್ಲಿ, ಹೆಚ್ಚು ಆರ್ತ ರೌದ್ರ ಧ್ಯಾನದಲ್ಲಿ ಇರೋದೇ ಇಲ್ಲ. ಮನಸ್ಸು ಸ್ವಚ್ಛ ಇರ್ತದೆ, ಹಗುರಾಗಿರ್ತದೆ, ನಿರ್ಮಲ ಇರ್ತದೆ, ಸಹಜ ಇರ್ತದೆ, ಯಾವುದೂ ಟೆನ್ಷನ್ ಆಗುಲ್ಲ, ಯಾವುದು ಹಾರ್ಟ್ ಅಟ್ಯಾಕ್ ಆಗುಲ್ಲ. ಈ ಧನ ಸಂಪತ್ತಿ ಇದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಲ್ಲ. ಮನೆಯಾಗೊಂದು ನಾಲ್ಕು ತಲೆ ಬಂಗಾರ ಇತ್ತು, ಒಮ್ಮೆಲೆ ಯಾರಾದರೂ ಎತ್ಕೊಂಡು ಹೋದ್ರೆ ಮುಗೀತು. ಹೃದಯ ಗತಿ ಚೆಕ್ ಮಾಡಲಿಕ್ಕೆ ಡಾಕ್ಟರ್ನ ಕರಿಬೇಕು. ಸ್ವಲ್ಪ ಕಳುವಾಯಿತು, ಮುಗೀತು, ನಮ್ಮ ಗತಿ ತಪ್ಪಿತು, ಬ್ಲಡ್ ಪ್ರೆಷರ್ ತಪ್ಪಿತು. ಇಷ್ಟೆಲ್ಲ ಇದೆ, ಸ್ವಲ್ಪ ತಿಳ್ಕೊಳ್ಳೋದಿದೆ, ಮತ್ತೇನು ಜಾಸ್ತಿ ತಿಳ್ಕೊಳ್ಳೋದಿಲ್ಲ. ಸಂಸಾರದ ಧನ ಸಂಪತ್ತಿ ಯಾವುದಕ್ಕಾಗಿದೆ? ಧರ್ಮಕ್ಕಾಗಿದೆಯೋ ಅಥವಾ ಧರ್ಮವೇ ಅದಕ್ಕಾಗಿದೆಯೋ? ಧರ್ಮಕ್ಕಾಗಿದೆ. ಮುನಿಗಳು ರತ್ನತ್ರಯದ ಪಾಲನೆಗಾಗಿ ಒಂದು ಸಲ ಆಹಾರ ತಗೊಂಡ್ರೆ ಮುಗಿಯಿತು, ಮತ್ತೆ ಜಗತ್ತಿನ ವಸ್ತು ಯಾವುದೋ ಅವರಿಗೆ ಬೇಕಾಗಿಲ್ಲ. ಮತ್ತಾವುದು ಬೇಕು ಹೇಳ್ರಿ? ಯಾವುದು ಚಿಂತೆ ಇಲ್ಲ. ಮತ್ತೆ ಅದು ಕೂಡ ಇವತ್ತಿನ ಆಹಾರ ಸಿಕ್ಕೋತ ಅನ್ನೋದು ಗ್ಯಾರಂಟಿ ಇರಲ್ಲ. ಅಂತರಾಯ ಬಂತು, ವಿಘ್ನ ಬಂತು, ಬಿಟ್ಟುಬಿಟ್ರು. ಇದನ್ನ ನಾವು ಕೊಟ್ಟೆ ಕೊಡ್ತೀವಿ ಅನ್ನತಕ್ಕಂಥದ್ದು ಏನು ಭಾಗ್ಯದಲ್ಲಿ ಇಲ್ಲ ಅಂತಂದ್ರೆ ಕೊಡೋದೇ ಇಲ್ಲ. ಅದನ್ನು ಕೊಡುವ ಭಾಗ್ಯತ್ತು ಅದು ಪುಣ್ಯ ಕರ್ಮದ ಅಂತರಾಯ ಕರ್ಮದ ಕ್ಷಯೋಕ್ಷಮದಿಂದ ಯೋಗ ಇತ್ತು ಅಂತಂದ್ರೆ ಕೊಡೋಣ, ಕ್ಷೋಕ್ಷಮ್ ಇಲ್ಲ ಅಂತಂದ್ರೆ ಬಿಟ್ಬಿಡೋಣ. ಅಷ್ಟು ನಿರೀಹ, ಅಷ್ಟು ನಿಷ್ಪ್ರಹವಾದ ಪ್ರವೃತ್ತಿ, ನಿರೀಹ ಪ್ರವೃತ್ತಿ ಮುನಿಗಳಲ್ಲಿ ಇರ್ತದೆ. ಮುನಿಗಳು ಇರುವಂತಹ ಪರಿಗ್ರಹದಷ್ಟು, ಮುನಿಗಳು ಎಷ್ಟು ಪರಿಗ್ರಹಿಯಾಗಿದ್ದಾರೆ ಅಷ್ಟು ನಿಷ್ಪರಿಗ್ರಹಿ ಜಗತ್ತಿನಲ್ಲಿ ಇನ್ಯಾರಿದ್ದಾರೆ ಹೇಳ್ರಿ ನೋಡೋಣ? ಯಾರಿದ್ದಾರು? ಯಾರಿಲ್ಲ. ಅದಕ್ಕಾಗಿ ಜಗತ್ತಿನ ಶ್ರೇಷ್ಠ ಮಾನವ ಯಾರು ಅಂತಂದ್ರೆ ಮುನಿ. ಜಗತ್ತಿನ ಅತ್ಯಂತ ನಿಷ್ಪಾಪಿ ಆತ್ಮ ಯಾರು ಅಂತಂದ್ರೆ ಮುನಿಗಳು. ಇಂಥ ಮುನಿತ್ವವನ್ನು ಪಡೆಯುವ ಭಾಗ್ಯ ಆರ್ಯಖಂಡದಲ್ಲಿ ಜನ್ಮ ತಾಳಿರತಕ್ಕಂಥ ಎಲ್ಲಾ ಮನುಷ್ಯರಿಗೂ ಇರ್ತದೆ. ಆದರೆ ಎಲ್ಲರೂ ಯಾಕೆ ಆಗುಲ್ಲ ಮುನಿ? ಒಂದು ಹುಚ್ಚತ್ತಿರ್ತೀವಿ, இது நந்த 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 நா 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 ಹುಚ್ಚತಿರ್ತಿ ನಾ ದೊಡ್ಡವ ನಾ ಶ್ರೀಮಂತ ಆಗಬೇಕು ಇದೇ ಧ್ಯೇಯ ಇದೇ ಲಕ್ಷ್ಯ ಇದೇ ಉದ್ದೇಶ ಇದೇ ಗುರಿ ಆ ಉದ್ದೇಶ ಪೂರ್ತಿಗಾಗಿ ಬೆನ್ನತ್ತೋದು ಪರಿಗ್ರದ್ದು ಎಷ್ಟು ಆಸೆ ಕಡಿಮೆ ಎಷ್ಟು ಮೋಹ ಕಡಿಮೆಯೋ ಅಷ್ಟೇ ಧರ್ಮ ಇದೆ ಧರ್ಮ ಅಂದರೆ ಮೋಹದ ಅಭಾವ ಯಾರಲ್ಲಿ ಎಷ್ಟು ಮೋಹ ಇದೆಯೋ ಅಷ್ಟು ಅಧರ್ಮ ಎಷ್ಟು ಅಧರ್ಮ ಇದೆಯೋ ಅಷ್ಟೇ ಪಾಪ ಯಾರಲ್ಲಿ ಎಷ್ಟು ಮೋಹ ಇಲ್ಲವೋ ಅಷ್ಟೇ ಪ್ರಮಾಣದಲ್ಲಿ ಧರ್ಮ ಅಷ್ಟೇ ಪ್ರಮಾಣದಲ್ಲಿ ಪುಣ್ಯ ಎಲ್ಲಿ ಧರ್ಮ ಇದೆ ಅಲ್ಲಿ ಪುಣ್ಯಾಶ್ರವ ಇದೆ ಎಲ್ಲಿ ಅಧರ್ಮಿದೆ ಅಲ್ಲಿ ಪಾಪಾಶ್ರವಿದೆ ಮೋಹ ಇದು ಅಧರ್ಮ ಅಲ್ಲಿ ಪಾಪಾಶ್ರವಿರಲೇಬೇಕು ಈ ಪಾಪ ಕಟ್ಟಿತು ಉದಯಕ್ಕೆ ಬಂತು ಫಲ ಕೊಟ್ಟಿತು ಯಾವ ಥರದಲ್ಲಿ ಕೊಟ್ಟಿತು ಒಳ್ಳೆಯದಾಗ ಕೆಟ್ಟ ಒಳ್ಳೇದು ಮಾಡಿತು ಕೆಟ್ಟದ್ದು ಮಾಡಿತು ಕೆಟ್ಟದ್ದು ಮಾಡಿತು ಯಾರಿಗೆ ಮಾಡ್ತಾ ಇದೆ ಕೆಟ್ಟದ್ದು ಆತ್ಮನಿಗೇನು ಕೆಟ್ಟದ್ದು ಮಾಡಲ್ಲದು ಅದು ಶರೀರಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಕೊಡಲ್ಲ ಶರೀರಕ್ಕೆ ಬೇಕಾಗಿರತಕ್ಕಂಥ ಇಂದ್ರಿಯ ಸುಖಗಳನ್ನು ಒದಗಿಸಿಕೊಡಲ್ಲ ಪಾಪಕರ್ಮದ ಉದಯ ಅಂತರಾಯ ಕರ್ಮ ಪಾಪಕರ್ಮ ಹೌದಲ್ಲ ಮೋಹಿ ಜೀವಿಗೆ ಅಂತರಾಯ ಕರ್ಮ ಹೆಚ್ಚು ಕಟ್ತದೆ ಅಥವಾ ನಿರ್ಮೋಹಿ ಜೀವಿಗೆ ಮೋಹಿ ಜೀವಿಗೆ ಅಂತರಾಯ ಕರ್ಮ ಜಾಸ್ತಿ ಕಟ್ತದೆ ಅಂತರಾಯ ಕರ್ಮದ ಕ್ಷಯೋಕ್ಷಮ ಜಾಸ್ತಿ ಆಗಬೇಕು ಅಂತಂದ್ರೆ ಮೋಹ ಅತ್ಯಂತ ಕಡಿಮೆ ಮಾಡಿಕೊಳ್ಬೇಕು ಯಾರಿಗೆ ಎಷ್ಟು ಮೋಹ ಕಡಿಮೆಯೋ ಅಷ್ಟೇ ಅಂತರಾಯ ಕರ್ಮದ ಕ್ಷೋಕ್ಷಮವೂ ಕೂಡ ಜಾಸ್ತಿ ಬೆಳೀತದೆ ಆಮೇಲೆ ಎಷ್ಟು ಮೋಹವನ್ನು ಯಾರು ತಗ್ಗಿಸಿದ್ರೋ ಆ ಸಾಧನೆಯನ್ನು ಯಾರು ಮಾಡಿದ್ರು ಆ ತಪಸ್ಸನ್ನು ಯಾರು ಆಚರಿಸಿದ್ರೋ ಅವರಿಗೆ ಅಷ್ಟೇ ಪ್ರಮಾಣದಲ್ಲಿ ಪುಣ್ಯಾಶ್ರವನೂ ಆಗಿದೆ ಒಂದು ಕಡೆಗೆ ಪಾಪಕರ್ಮಗಳ ಆಶ್ರವ ಬಂದ ತಗ್ಗಿದೆ ಅಂದರೆ ಇನ್ನೊಂದು ಕಡೆಗೆ ಪುಣ್ಯಕರ್ಮದ ಆಶ್ರವ ಹೆಚ್ಚಿದೆ ಆಮೇಲೆ ಇದರ ಫಲ ಏನು ಶರೀರಕ್ಕಾಗಿ ಬೇಕಾಗುವಂತಹ ಇಂದ್ರಿಯ ವಿಷಯಗಳನ್ನೆಲ್ಲ ತಂದು ಒದಗಿಸುತ್ತದೆ ಪುಣ್ಯ ಸ್ವಲ್ಪ ಪ್ರಯತ್ನ ಪುರುಷಾರ್ಥ ಮಾಡಿದ್ರೆ ಸಾಕು ಎಲ್ಲಿ ಕೈ ಹಾಕ್ತೀರಿ ಅದೆಲ್ಲ ಬಂಗಾರ ಯಾವುದನ್ನು ಮುಟ್ತೀರಿ ಅದೆಲ್ಲ ಬಂಗಾರ ಮುಟ್ಟಿದ್ದೆಲ್ಲ ಬಂಗಾರ ಒಂದು ಕಥೆ ಕೇಳಿದಿರಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತಂದ್ರೆ ಅಂತರಾಯ ಕರ್ಮದ ಕ್ಷೋಕ್ಷಮ ಬೇಕೋ ಬೇಡ ಅದು ಬೇಕು ಅಂತರಾಯ ಕರ್ಮದ ಕ್ಷೋಕ್ಷಮದಿಂದ ಸಂಪತ್ತಿ ಸಂಗ್ರಹ ಆಗುತ್ತೆ ಮತ್ತು ಅಂತರಾಯ ಕರ್ಮದ ಎಷ್ಟು ಕ್ಷೋಕ್ಷಮ ತಗ್ಗುತ್ತದೆ ಅಷ್ಟೇ ಸಂಪತ್ತಿ ದೂರ ಆಗ್ತದೆ ನಮ್ಮನ್ನು ಬಿಟ್ಟ ಇದೆಲ್ಲ ಕರ್ಮದ ಆಟ ಅಂತರಾಯ ಕರ್ಮದ ಆಟ ಎಷ್ಟು ಯಾರಲ್ಲಿ ಮೋಹ ಹೆಚ್ಚಿದೆಯೋ ಅವನು ತನ್ನ ಭವಿಷ್ಯದಲ್ಲಿ ಅಷ್ಟೇ ಗರೀಬಾಗ್ತಾನೋ ಅಥವಾ ಶ್ರೀಮಂತ ಅಷ್ಟೇ ಗರೀಬಾಗ್ತಾನೆ ಮತ್ತು ಎಷ್ಟು ಯಾರಲ್ಲಿ ಮೋಹ ಕಡಿಮೆ ಇದೆಯೋ ಅವನು ಇಲ್ಲಿಯೂ ಶ್ರೀಮಂತ ಅಲ್ಲಿಯೂ ಶ್ರೀಮಂತ ವರ್ತಮಾನದಲ್ಲಿ ಇರುವಂತಹ ಅಂತರಾಯ ಕರ್ಮದ ಉದಯದ ಕ್ಷಯೋಕ್ಷಮ ಈಗ ಸದ್ಯ ನಮ್ದು ಹೆಚ್ಚಬೇಕಂದ್ರೂ ಮೋಹ ಕಡಿಮೆ ಮಾಡಿಕೊಂಡಾಗ ಅಥವಾ ಮೋಹವನ್ನು ಬೆಳೆಸಿಕೊಂಡಾಗ ಮೋಹವನ್ನು ಕಡಿಮೆ ಮಾಡಿಕೊಂಡಾಗ ಕ್ಷಯೋಕ್ಷಮ ಹೆಚ್ಚಬಹುದು ಕ್ಷಯೋಕ್ಷಮ ಹೆಚ್ಚಿತ್ತು ಅಂತಂದ್ರೆ ಸಂಪತ್ತಿಯಲ್ಲಿ ನಾವು ಪುರುಷಾರ್ಥ ಮಾಡ್ತೇವೆ ಕೈ ಹಾಕ್ತೇವೆ ಆ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಹೋಗ್ತದೆ ಒಬ್ಬೊಬ್ಬರಿಗೆ ಸಂಪತ್ತಿ ಜಾಸ್ತಿ ಬರ್ತದೆ ಅದಕ್ಕೇನು ಕಾರಣ ಅದೇ ತರ ಸಂಪತ್ತಿ ಎಲ್ಲರಿಗೂ ಯಾಕೆ ಬರಲ್ಲ ಇದಕ್ಕೇನು ರಹಸ್ಯ आरके मार्बल गाष्ट्या क्रॉक बोलता ये ना था नम मने हंग बोल ले आग बोल हंग का हाँ यंदाद्रु अंता कठोर तपस्सन्न माड़ी निर्मोही आगे आ अंतराय कर्मद क्षोभम बेसिकार ಆವಾಗ ಬೆಳೆಸಿಕೊಂಡಿರತಕ್ಕಂಥ ಅಂತರಾಯ ಕರ್ಮದ ಕ್ಷೋಕ್ಷಮ ಅದು ತಪಸ್ಸಿನ ಫಲ ಯಾವಾಗಾದರೂ ಒಮ್ಮೆ ನಿರ್ಮೋಹಿಯಾಗಿದ್ರು ಅವರು ಅದರ ಫಲ ಈಗ ಸಿಗ್ತಾ ಇದೆ. ಈಗ ಎಷ್ಟು ಗಳಿಸಿದ್ರೂ ಅದರೊಳಗೂ ಮೋಹ ಇಲ್ಲ ಅಂತಂದ್ರೆ ಕ್ಷಯೋಕ್ಷಮ ಎಷ್ಟಿದೆ ಅಷ್ಟೇ ಇರ್ತದೆ, ಅದಕ್ಕಿಂತ ಹೆಚ್ಚನೂ ಆಗಬಹುದು. ಸಿಕ್ಕಂತ ಸಂಪತ್ತಿಯಲ್ಲಿನೂ ನಿರ್ಮೋಹಿಯಾಗಿರಬೇಕು, ಮತ್ತು ಶಿವಕ್ಕಿಂತ ಮುಂಚೆ ಯಾವ ಭವದಲ್ಲಿದ್ದೀವಿ ಅಲ್ಲ ಮುಂಚಿತವಾಗಿ ಅಲ್ಲಂತೂ ನಿರ್ಮೋಹಿ ಇದ್ದೇ ಇದ್ದು ನಾವು, ಅದಕ್ಕಾಗಿ ಸಿಕ್ಕಿದೆ. ಆದರೆ ಈ ಭವದಲ್ಲೂ ನಿರ್ಮೋಹಿಯಾಗಿ ನಾವು ಇರ್ತೇವೆ ಅಂತಂದ್ರೆ ಇದು ಪಾಪಬಂಧಕ್ಕೆ ಕಾರಣವಾಗುವುದೇ ಇಲ್ಲ, ಪುಣ್ಯಬಂಧಕ್ಕೆ ಕಾರಣ ಆಗ್ತದೆ. ಚಕ್ರವರ್ತಿಯಾಗಿದ್ರೂ ಪುಣ್ಯ ಕಟ್ಕೊಳ್ಬಹುದು. ಇಷ್ಟೊಂದು ಷಟ್ಖಂಡಾಧಿಪತಿ ಅಂತಂದ್ರೆ ಅಷ್ಟೊಂದು ಮೋಹ ಇರ್ತದೆ ಅಂತ ಏನು ಅರ್ಥ ಅಲ್ಲ, ನಿರ್ಮೋಹಿಯಾಗಿರಬಹುದು. ಚಕ್ರವರ್ತಿಯಾಗಿ ನಿರ್ಮೋಹಿ ಮತ್ತು ಗರೀಬನಾಗಿ ಮೋಹಿ, ಒಬ್ಬ ಬಡವ ಗರೀಬ ಮನುಷ್ಯ ಆಸೆ ಇದೆ ಅಂತಂದ್ರೆ ಇವನು ಚಕ್ರವರ್ತಿ ಆಗಲಿಕ್ಕೆ ಹೊರಟಿದ್ದಾನೆ. ಆಸೆಯಿಂದ ಯಾರು ಚಕ್ರವರ್ತಿ ಆಗ್ತಾರೆ? ಇಲ್ಲ, ಆಸೆಯಿಂದ ಯಾರು ಚಕ್ರವರ್ತಿ ಆಗಲ್ಲ, ಕ್ಷಯೋಕ್ಷಮದ ಆಧಾರದಿಂದ ಚಕ್ರವರ್ತಿ ಆಗ್ತಾರೆ. ಆಮೇಲೆ ಕ್ಷಯೋಕ್ಷಮವನ್ನು ಬೆಳೆಸಿಕೊಳ್ಳಬೇಕೋ ಅಥವಾ ಆಸೆ ಇಟ್ಕೊಂಡು ಮೋಹಿಯಾಗಿ ನಡೆಯಬೇಕೋ? ಕ್ಷಯೋಕ್ಷಮವನ್ನು ಬೆಳೆಸಿಕೊಳ್ಳಬೇಕು. ಅಂತರಾಯ ಕರ್ಮದ ಕ್ಷೋಕ್ಷಮವನ್ನು ಬೆಳೆಸಿಕೊಳ್ಳಬೇಕು ಅಂತಂದ್ರೆ ನಿರ್ಮೋಹಿಯಾಗಬೇಕು, ನಿರ್ಮೋಹಿಯಾಗಬೇಕು. ನಿರ್ಮೋಹಿಯಾಯಿತು ಅಂತ ಈ ಭವದಲ್ಲೂ ಕೂಡ ಕಲ್ಯಾಣ, ಮುಂದಿನ ಭವದಲ್ಲೂ ಕಲ್ಯಾಣ. ನಾಲ್ಕೂವರೆ ಆಯಿತು, ಇನ್ನು ಸೋಮವಾರ ಸಂತಿ. ಶರೀರ ಅಂತೀತಿ, ಸೋಮವಾರ ಸಂತಿ, ಏನಂತಿ ಹೋಗಲು ಸಂತ್ಯಾಗ? ಶರೀರ ಕೇಳೋದಲ್ಲ ದೋಸ್ತ್, ಕೇಳೋ ಸಂತ್ಯಾಗ ನಡೆಯಲ್ಲ ಇನ್ನ. ಮಹಾವ್ರತಗಳೆಂದರೇನು ಹೇಳ್ತಾ ಇತ್ತು, ಬೀಸ್ಪಂತ ತೇರಪ್ಪಂತ ತಿಳಿದು ಬಂತು. ಹದಿಮೂರು ಪ್ರಕಾರದ ಚಾರಿತ್ರಗಳನ್ನು ಪಾಲನೆ ಮಾಡುವುದೇ ತೇರಾಪಂಥ. ಇದು ವಾಸ್ತವಿಕ ಅಂದರೆ ತೇರಾಪಂಥ ಅನ್ನುವ ಭೀಸ್ಪಂಥ ಅನ್ನತಕ್ಕಂಥ ಶಬ್ದಗಳು ಇವು ಎರಡೂ ಯಾವ ಶಾಸ್ತ್ರದಲ್ಲಿ ಇಲ್ಲ, ಯಾವ ಆಗಮ ಶಾಸ್ತ್ರದಲ್ಲೂ ಇಲ್ಲ, ತೀರ್ಥಂಕರ ವಾಣಿಯಲ್ಲಿ ಈ ಶಬ್ದಗಳು ಬಂದೇ ಇಲ್ಲ. ಆದರೂ ಪ್ರಚಲಿತ ವ್ಯಾವಹಾರಿಕ ಏನು ಒಂದು ಪಂಥದ ಹೆಸರಿನಲ್ಲಿ ಶಬ್ದಗಳಿವೆ, ಅವುಗಳ ಅರ್ಥನ ಆಗಮಕ್ಕೆ ತಕ್ಕಂತೆ ನಾವು ಮಾಡಿಕೊಳ್ಳಬೇಕು ಅಂತಂದ್ರೆ ಈ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಹದಿಮೂರು ಅಂದರೆ ಹದಿಮೂರು ಪ್ರಕಾರ ಚಾರಿತ್ರ ಮುನಿಧರ್ಮ, ಇಪ್ಪತ್ತು ಅಂತಂದ್ರೆ ಇಪ್ಪತ್ತು ಪ್ರಕಾರದ ಚಾರಿತ್ರ ಶ್ರಾವಕ ಧರ್ಮ. ಪೂಜಾ ಕ್ರಿಯಾಕಾಂಡಗಳಲ್ಲಿ ಏನು ಒಂದು ತೇರಪಂಥ ಬೀಸ್ಪಂಥ ಅನ್ನುವಂತಹ ಚರ್ಚೆ ಇದೆ, ಇದು ವ್ಯರ್ಥ ಇದೆ, ವ್ಯರ್ಥ ಇದೆ. ಅದು ಪೂಜೆ ಅಂದ್ರೆ ಏನು? ಭಗವಂತರ ಒಂದು ಉಪಾಸನಾ ಪದ್ಧತಿ ಅಷ್ಟೇ, ಇದಕ್ಕಿಂತ ಹೆಚ್ಚೇನಿದೆ? ಭಗವಂತರ ಒಂದು ಉಪಾಸನಾ ಪದ್ಧತಿ, ಒಂದು ಭಕ್ತಿಯ ಪದ್ಧತಿ, ಒಂದು ವಿನಯ ಪದ್ಧತಿ, ಅದು ಕೂಡ ಕರ್ಮಗಳ ನಾಶಕ್ಕಾಗಿ ಒಂದು ಸಣ್ಣ ಸಾಮಾನ್ಯ ಮಾಧ್ಯಮ. ಇದೊಂದು ಮಾಧ್ಯಮ ತಾನೆ, ಕೇವಲ ಒಂದು ಮಾಧ್ಯಮ. ಈ ಮಾಧ್ಯಮದಿಂದ ನಾವು ಯಾವುದನ್ನು ಮಾಡಬೇಕಾಗಿದೆ? ಕರ್ಮಗಳ ನಿರ್ಜರೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಇನ್ನು ಈ ಪೂಜಾ ಪದ್ಧತಿಯಲ್ಲಿ ನಾವು ಬೀಸ್ಪಂತ ತೇರಪ್ಪಂತ ಹೆಂಗ ಹಚ್ಚೋದು? ತೇರ ಅಂದ್ರ ಅವು ಯಾವ್ಯಾವ ಪೂಜಾದಲ್ಲಿ ಯಾವ್ಯಾವ ಹೇಳಿ ನೋಡೋಣ, ಉತ್ತರ ಇಲ್ಲ. ಬೀಸ್ ಅಂದ್ರೆ ಯಾವ್ಯಾವ? ಇಪ್ಪತ್ತಾಗ್ಬೇಕ ಎನಿಸಿದ್ರ ಪೂಜಾ ವಿಷಯದಾಗ ಅವು ಇಪ್ಪತ್ತಾಗ್ಬೇಕು. ಆಮೇಲೆ ಈಗ ಸದ್ಯ ಬೀಸ್ಪಂತ ಮತ್ತು ತೇರಪ್ಪಂತ ಅನ್ನುವಂತಹ ಏನು ಹೆಸರುಗಳಿವೆ ಅವು ಯಾವ ವಿಷಯವನ್ನು ಕುರಿತಿವೆ ಅಂತಂದ್ರೆ ಪೂಜಾ ಪದ್ಧತಿಯ ವಿಷಯವನ್ನೇ ಕುರಿತು ಇದು ಬೀಸ್ಪಂತ ಇದು ತೇರಪ್ಪಂತ ಅಂತಿದೆ. ನಿಜವಾಗಿ ಅದರ ಅರ್ಥವನ್ನು ಇಂದಿನ ಇವತ್ತಿನ ಅರ್ಥವನ್ನು ಹೇಳಬೇಕು ಅಂತಂದ್ರೆ ಈ ರೀತಿಯಲ್ಲಿದೆ. ಬೀಸ ಅಂತಂದ್ರೆ ಏನು ಅಲ್ಲ, ಬೀಸ ಅಂದ್ರೆ ಈ ಅದು ಆಗಮದ ಅರ್ಥ ಆಯ್ತು. ನಿಜವಾದ ಗುರುಗಳು ಏನು ಉಪದೇಶ ಮಾಡಿದಾರಲ್ಲ ಅದ ಅರ್ಥ ಆಯ್ತು, ಅದು ನಿಜ ಅರ್ಥ. ಆದ್ರೆ ಸುಳ್ಳರ್ಥ ಇಲ್ಲಿ ಯಾವ್ದಿದೆ ಗೊತ್ತಾ? ಇವತ್ತಿನ ಬೀಸ್ಪಂತ ತೇರಪ್ಪಂತ ಅನ್ನುವುದಕ್ಕೆ ಅರ್ಥ ಏನಿದೆ? ಯಾರು ಭಗವಂತರ ಅಭಿಷೇಕವನ್ನು ಮಾಡ್ತಾರೋ ಅಥವಾ ಭಗವಂತರ ಪೂಜೆಯನ್ನು ಮಾಡ್ತಾರೋ ಅದರೊಳಗೆ ಸಚಿತ್ತ ಅಚಿತ್ತ ಆಮೇಲೆ ಜಲಾಭಿಷೇಕ ಪಂಚಾಭಿಷೇಕ ಇಂಥ ಒಂದು ವಿಷಯಗಳನ್ನು ಕುರಿತು ಈ ಚರ್ಚೆ ನಡೀತದೆ. ಅದಕ್ಕೆ ಹೆಸರೇನಿಟ್ಟಿದ್ದಾರು ಇದು ಅಲ್ಲ, ಪಂಥದ ಹೆಸರಿಟ್ಟಿದ್ದಾರೆ ಅದಕ್ಕೆ ಬೀಸ್ಪಂತ ತೇರಾಪಂತ. ಈ ಪೂಜಾ ಪದ್ಧತಿಯಲ್ಲಿ ಪೂಜಾ ಮಾಡುವಂತಹ ಒಂದು ಪದ್ಧತಿ ಮಾತ್ರ ಇದೆ, ಸಾಮಾನ್ಯ ಕ್ರಿಯಾ ಇದೆ. ಇದರೊಳಗೆ ಈ ತರ ಹೆಸರಿಟ್ಟು ಅದರೊಳಗೆ ಅಷ್ಟು ಸಂಕ್ಲೇಶ ಪರಿಣಾಮವನ್ನು ಯಾಕೆ ಮಾಡಿಕೊಳ್ಬೇಕು ನಾವು? ಏನ್ ಕಾರಣ ಇದೆ? ಒಬ್ಬರು ಪಂಚಾಭಿಷೇಕ ಮಾಡ್ತಾ ಇದ್ದಾರೆ, ಒಬ್ಬರು ಜಲಾಭಿಷೇಕ ಮಾಡ್ತಾ ಇದ್ದಾರೆ. ಪಂಚಾಭಿಷೇಕ ಮಾಡೋರು ಬೀಸ್ ಹೆಂಗಾದ್ರೆ ಹೇಳ್ರಿ, ಯಾವ್ಯಾವ ಬೀಸ್ ಅದು ನೋಡೋಣ, ಏನು ಸರಿ ನೋಡೋಣ. ಯಾರ ಹತ್ರ ಉತ್ತರ ಇಲ್ಲ ಇದ್ರ ಬಗ್ಗೆ. ಆದ್ರೆ ಗುರುಗಳು ಏನು ಉತ್ತರ ಕೊಟ್ಟಿದಾರಲ್ಲ ಅದು ಸರಿ ಇದೆ. ಅದನ್ನು ತಂದು ಎಲ್ಲಿ ಹಚ್ಚಿದ್ರು? ಈ ಪೂಜಾದಾಗ ಹಚ್ಚಿದ್ರು. ಇತ್ತು ಒಂದು ಅರ್ಥ, ಹಚ್ಚಿರು ಮತ್ತೊಂದಕ್ಕ. ಎಲ್ಲಿ ಹಚ್ಚಿದ್ರು ನೋಡ್ರಿ ಅದು. ಆಮೇಲೆ ಪಂಚಾಭಿಷೇಕ ಯಾರು ಮಾಡಲ್ಲ ಅವ್ರು ತೇರ ಹತ್ತ ತೇರ ಹೆಂಗ ಶ್ರಾವಕರು ತೇರ ಹೆಂಗಾದ್ರು? ಆಮೇಲೆ ತೇರ ಅಂದ್ರೆ ಯಾವ್ಯಾವ ಹದಿಮೂರು ಏನಿಸಿ ತೋರ್ಸ್ರಿ. ಪಂಚಾಭಿಷೇಕ ಮಾಡದಕ್ಕೆ ತೇರ ಆಯ್ತಂತಂದ್ರೆ ಪಂಚಾಭಿಷೇಕ, ಮತ್ತಾವ ಅಭಿಷೇಕ, ಮತ್ತಾವ ಪೂಜೆ, ಮತ್ತೆ ಏನು ಹದಿಮೂರು ಆಗ್ಬೇಕಲ್ಲ. ಎಲ್ಲಿ ಏನು ಹೇಳಿಲ್ಲಲ್ಲ ಅವತ್ತನ್ನ ಯಾರು? ಬಹಳ ವ್ಯರ್ಥದ ಚರ್ಚೆಗಳು ಇದಾವೆ ಎಲ್ಲ. ಮತ್ತೆ ಕೆಲವೊಬ್ರು ಅಂದ್ರೆ ಕಲಹ ಪ್ರಿಯ ಮನುಷ್ಯರು ಇದರಲ್ಲಿ ಸಾಮಾನ್ಯ ಜನಗಳನ್ನ ಏನ್ ಮಾಡ್ತಾ ಇದ್ದಾರು? ಅಲ್ಲಲ್ಲ, ಗೊಂದಲ ಹಿಡಿಸಿದಾರ ಅವ್ರನ್ನ ತಂದ ತಲೆಯಾಗ ಹಾಕಿ ಗೊಂದಲ ಮಾಡಿಬಿಟ್ಟಿದ್ದಾರೆ. ಕಲಹ ಪ್ರಿಯ ಅಂದ್ರೆ ಎತ್ತು ಕಡೆ ಧರ್ಮ ಇವರಿಗೆ ಆಗಬಾರದು, ಧರ್ಮದ ಅರ್ಥ ಆಗಬಾರದು, ಈ ತರ ಅವ್ರ ಗೊಂದಲ ಹಿಡಿಸಿದಂದ್ರೆ ಕಷಾಯ ಮಾಡ್ಕೋತ ಕುಂತವು, ಕಷಾಯ ಮಾಡ್ಕೊಂತ ಜಾಡ್ಕೋತ ಕೂತು ಅಂತಂದ್ರೆ ತಂತನ ಅವ್ರದ್ದು ಅಂಗಡಿ ನಡೀತೈತಿ. ಕಲಹ ಪ್ರಿಯರದ್ದು ಒಂದು ಅಂಗಡಿ ಇರ್ತೈತಿ, ಯಾವುದೋ ಒಂದು ಸ್ವಾರ್ಥದಿಂದ ಮಾಡ್ತಿರ್ತಾರವರು. ಅದಕ್ಕಾಗಿ ಅದಕ್ಕೆ ಆಸ್ಪದೆ ಕೊಡಬಾರ್ದು. ಜ್ಞಾನಿಗಳು ವಿವೇಕವಂತರು ಇಂಥವುಗಳಿಗೆ ಆಸ್ಪದೆ ಕೊಡೋದೇ ಇಲ್ಲ. ಧರ್ಮ ಮಾಡೋದು ನಿಮ್ದು ಯಾವ ಧರ್ಮ ಬೀಸ್ಪಂತಿಲ್ಲೋ ಬಿಡಬೇಡ್ರಿ ಅದನ್ನು. ನಮಗೆ ತೀರಪ್ಪಂತಿಲ್ಲೋ ನಾವು ಬಿಡೋದಿಲ್ಲ. ನಾವು 13 ಬಿಡೋದಿಲ್ಲ, ನೀವು 20 ಬಿಡೋದಿಲ್ಲ. ದೃಢ ಇರ್ರಿ ನೋಡೋಣ. 20 ಬಿಡೋದಿಲ್ಲ ಅಂತಂದ್ರೆ ಯಾವ ಗುಣಸ್ಥಾನದಾಗ ಇರಬೇಕು ನೀವು? 5ನೇ ಗುಣಸ್ಥಾನದಾಗ ಇರಬೇಕು. ಅಂದಾಗ 20, 4ನೇ ಗುಣಸ್ಥಾನದಾಗಿದ್ದಾಗ 8 ಪಂತಿ ನೀವು. ಆ 8 ಪಂತಿ ಗಂಟು ಬಿದ್ರು ಅಂತಂದ್ರೆ ಸ್ವರ್ಗದೊಳಗೂ 8 ಪಂತಿ ಇದ್ದಾರು. ಅವಿರತ್ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನ ಬರ್ತೀವಿ. ಸ್ವರ್ಗದೊಳಗೂ ಇದ್ದಾರು, ನರಕದೊಳಗೂ ಇದ್ದಾರು, ತಿರಿಯಂಚಿಗತಿದೊಳಗೂ ಇದ್ದಾರು, ಮನುಷ್ಯಗತಿಯೊಳಗೂ ಇದ್ದಾರು. ಆದ್ರೆ ಇವ್ರನ್ನ ಇಬ್ಬರನ್ನೂ ಕೂಡಿಸಿ ಏನ್ ಮಾಡಿದ್ರು? ಬೀಸ್ ಮಾಡಿದ್ರು. ಆ ಬೀಸ ಅಂತಂದ್ರೂ ಯಾರು ಬೀಸಿದಾರೆ ಹೇಳಿ ನೋಡೋಣ. ಈಗ ಬಿಸಿ ಬಿಸಿ ತಾಜಾ ಊಟ ಮಾಡೋದು ಗೊತ್ತಿರಲಿಲ್ಲ, ಶುದ್ಧ ಭೋಜನ ಮಾಡೋದು ಗೊತ್ತಿಲ್ಲ, ಮತ್ತೆ ಬೀಸ್ಪಂತ ಹೆಂಗಾಯ್ತು? ಶುದ್ಧ ಭೋಜನ ಮಾಡ್ಕತ್ತಿಲ್ಲ ಯಾರು, ರಾತ್ರಿ ಭೋಜನ ಬಿಟ್ಟಿಲ್ಲ, ಇನ್ ಬೀಸ್ಪಂತಿ ಹೆಂಗ? ಕಷ್ಟ ಇದೆ. ಶುದ್ಧ ಭೋಜನ ಮಾಡುವವರು ಎರಡು ಪ್ರತಿಮಾ ಸಂಕಲ್ಪ ಮಾಡಿಕೊಂಡವರು ಬೀಸ್ಪಂತಿ ಮಾಡ್ರಲ್ಲ ಅದನ್ನ. ಮತ್ ಪರಿಗ್ರಹ ಎಲ್ಲ ಬಿಟ್ಟು ಮುನಿ ಆದವರು ತೀರಪ್ಪಂತಿ. ನಿಜವಾದ ಅರ್ಥ ಈ ತರ ಇದೆ. ನಿಮ್ಮ ಸಮಯ ಮುಗಿಯಿತು.